ವೇದವ್ಯಾಸರು ಭಾಗವತದಲ್ಲಿ ಹೇಗೆ ಹೇಳಿದ್ದಾರೆ, ಬಹಳ ಇಂಟ್ರೆಸ್ಟಿಂಗ್. ಅದು ಯಾರೋ ಮರ್ತುಬಿಟ್ಟಿರ್ತಾರೆ ಅದನ್ನು, ಮಕ್ಕಳದೇ ಪ್ರಾಬ್ಲಮ್ ಅಂತ ಹೇಳ್ಕೊತಿರ್ತಾರೆ. ಮಕ್ಕಳ ಪ್ರಾಬ್ಲಮ್, ಇವರೇ ಮಕ್ಕಳ ಪ್ರಾಬ್ಲಮ್ ಆಗಿರೋದು ಆ್ಯಕ್ಚುಲಿ. ಮಕ್ಕಳ ಪ್ರಾಬ್ಲಮ್ ಅಲ್ಲ ಅದು, ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನು ವೇದವ್ಯಾಸರು ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಆ ವಿಷಯ ಮುಂದಿನ ವರ್ಷ ಬಂದಿರುತ್ತೆ. ಅದು ಸ್ವಲ್ಪ ಯೋಚನೆ ಮಾಡಿದರೆ ಮಹಾಭಾರತ ರಾಮಾಯಣಗಳು ಎನ್ಸೈಕ್ಲೋಪೀಡಿಯಕ್ ಬರ್ಸಲ್ಲ. ಎನ್ಸೈಕ್ಲೋಪೀಡಿಯ ಅಂದ್ರೆ ಕಡಿಮೆ ಹೇಳಿದ ಲೆಕ್ಕ ಅವುಗಳ ಬಗ್ಗೆ. ಎನ್ಸೈಕ್ಲೋಪೀಡಿಯಾ ಆಫ್ ಎನ್ಸೈಕ್ಲೋಪೀಡಿಯಾಸ್ ಎನ್ಸೈಕ್ಲೋಪೀಡಿಯಾಸ್ ಅಂದ್ರೆ ಮಹಾಭಾರತ ರಾಮಾಯಣಗಳೇ. ಆ ದೃಷ್ಟಿಯಲ್ಲಿ ನೋಡಿದರೆ ಭಾಗವತ ಅದಕ್ಕೆ ಉತ್ತರ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಅದನ್ನು ಮಾಡಿ.
ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳು ಯಾವ?
ಶ್ರೀಮುಷ್ಣ, ಶ್ರೀರಂಗ, ಉಡುಪಿ, ಬದರಿ, ಆಮೇಲೆ ಸಾಲಿಗ್ರಾಮ, ನೈಮಿಷಾರಣ್ಯ, ದ್ವಾರಕಾ, ಇವೆಲ್ಲ ಅದರಲ್ಲಿ ಸೇರುತ್ತೆ. ಎಂಟು ಸ್ವಯಂ ವ್ಯಕ್ತ ಅದರಲ್ಲಿ ನಂಬರ್ ಒನ್ ಎಲ್ಲರೂ ಇಟ್ಕೊಂಡಿರೋದು ಸಾಲಿಗ್ರಾಮ. ಮನೇಲಿ ಇರ್ತಾರೆ ಸ್ವಯಂ ವ್ಯಕ್ತ, ಅದಕ್ಕೆ ಇದೇ ಮಾಡಬೇಕಂದ್ರೆ ಸಿಟಿನಲ್ಲಿ ಆವಾಹನ ಏನು ಮಾಡಬೇಕಾಗಿಲ್ಲ, ಸ್ವಯಂ ವ್ಯಕ್ತ.
ಮತ್ತೆ ಮಹದೇಶ್ವರ ಬೆಟ್ಟ ನಿಷಿದ್ಧ ಕ್ಷೇತ್ರ.
ಅವು ನಿಷಿದ್ಧ ಅಂತ ಹೇಳಿದ್ರೆ ಕೆಲವು ಆಪ್ಷನ್ ಅಲ್ಲಿ, ಕೆಲವು ಬೇಕಾದ್ರೆ ಹೋಗುವುದು ಸಾಕಾರ ಬಿಡಬಹುದು. ಕೆಲವು ಇತ್ತೀಚಿಗೆ ಸೃಷ್ಟಿ ಮಾಡ್ಕೊಂಡಿರ್ತಾರಲ್ಲ ಅದಕ್ಕೆಲ್ಲ ಏನು ಮಹತ್ವ ಇರೋದಿಲ್ಲ. ಅದು ಕ್ಯಾಶುವಲ್ ಆಗಿ ಹೋಗ್ಬೋದು ಅಷ್ಟೇ. ಅದು ನಿಷಿದ್ಧ ಅಂದ್ರೆ ಟೋಟಲಿ ಬ್ಯಾಂಡ್ ಬೇರೆ, ಟೋಟಲಿ ಪ್ರಿಸ್ಕ್ರೈಬ್ಡ್ ಬೇರೆ, ಕೆಲವು ಇನ್ಬಿಟ್ವಿನ್ ಬೇರೆ. ಇನ್ಬಿಟ್ವಿನ್ ಇದ್ರೆ ವಯಾರಿ ಹೋಗೋ ಚಾನ್ಸ್, ಬಸ್ ಬ್ರೇಕ್ ಡೌನ್ ಆದ್ರೆ ಟೈಮ್ ಉಳಿದ್ರೆ ಹೋಗ್ಬೋದು ಅಷ್ಟೇ ಹೊರತು ಹೋಗ್ಲೇಬೇಕು ಅಂತೇನಿಲ್ಲ.
ಸಂಪೂರ್ಣ
ಆಗಲ್ಲ. ಕುಂಭಕರ್ಣ, ಕಾಶಿ ಇವೆಲ್ಲ ಕೂಡ ಬಹಳ ಶ್ರೇಷ್ಠ.
ಬಟ್ ಸಂಪೂರ್ಣವಾಗಿ ನಿಷಿದ್ಧ ಕ್ಷೇತ್ರಗಳು
ಇದು ಹೇಳಿದ್ದಲ್ಲ, ಅಯ್ಯಪ್ಪನ ಕ್ಷೇತ್ರ ಅವೆಲ್ಲ ಸಂಪೂರ್ಣ ನಿಷಿದ್ಧ ಕ್ಷೇತ್ರ, ಹೋಗ್ಲೇಬಾರ್ದಾಗಿಲ್ಲ. ಅಂತ ತುಂಬಾ ಇದೆ ಸುತ್ತಮುತ್ತ ಹೋದ್ರೆ ಬೇಕಾದ್ರೆ ಸಿಗುತ್ತಂತ. ಅಂಥವ್ ಹೆಚ್ಚು ಜನ ಹೋಗ್ತಿರೋದು ಅಂಥವಕ್ಕೆ, ಆದ್ರಿಂದ ಅದಕ್ಕೆ ಹೋಗ್ಬಾರ್ದು.
ನಮಸ್ಕಾರ. ನಂದು ಇದು ಶ್ರೀಕೃಷ್ಣ, ಇದು ಏನಂದ್ರೆ ಲಗ್ನ 80 ವರ್ಷ ರುಕ್ಮಿಣಿ ಬೆಟ್ಟ ದ್ವಾರಕಾನ ಇದು ಸಾದಾ ದ್ವಾರಕಾನ ಅಂತ ಕೇಳಿದೆ.
ಅಲ್ಲ ಕೃಷ್ಣ ಇದ್ದಿದ್ದು ಅದಿಷ್ಟು ಒಟ್ಟು ದೊಡ್ಡ ದ್ವಾರಕಾ, ಬಿಗ್ ಸಿಟಿ ಅದು,
ಬಿಗ್ ಸಿಟಿ,
ದೊಡ್ಡ ಸಿಟಿ. ಅದೇನು ಇಡೀ ದ್ವಾರಕ ಮುಳುಗೋಯ್ತು,
ಮುಳುಗೋಯ್ತು,
ಬೆಟ್ಟ ದ್ವಾರ ಉಳ್ಕೊಂಡಿದೆಯಲ್ಲ ಅದಕ್ಕೆ ಶಂಕೋದ್ಧಾರ ಅಂತ ಕರೀತಾರೆ.
ಶಂಕೋದ್ಧಾರ
ಅದೇ ಹೆಚ್ಚಿರುವ ಸಮುದ್ರ ಇರಲಿಲ್ಲ ಅಲ್ಲಿ. ಯಾವ ದ್ವಾರಕೆ ಮುಳಿದ್ರೆ ಮುಳುಗೋಯ್ತು ಅದು. ಕೃಷ್ಣ ಭಾಗವತಲ್ಲಿ ಹೇಳ್ತಾರೆ, ಅರ್ಜುನ ಹೇಳ್ತಾರೆ, ಅರ್ಜುನ ನೀವು ಹೆಂಗಸರು ಮಕ್ಕಳೆಲ್ಲ ಕೂಡ ಶಂಕೋದ್ಧಾರಕ್ಕೆ ಹೋಗಿಬಿಡ್ಲಿ, ಅದು ಮುಳುಗೋದಿಲ್ಲ, ಉಳಿದ ಕಡೆ ಎಲ್ಲ ಮುಳುಗೋಗ್ಬಿಡುತ್ತೆ, ಅಲ್ಲಿಗೆ ಹೋಗಿ ಅಂತ ಹೇಳ್ತಾರೆ. ಅದೇ ಶಂಕೋದ್ಧಾರ ಕ್ಷೇತ್ರ, ಬೇಟ ದ್ವಾರಕ ಅಂದ್ರೆ ಶಂಕೋದ್ಧಾರನೇ. ಅದು ರೈವತ ಪರ್ವತ ಅಂತ ಅದೇನೆ, ಅದು ಸ್ಟೇಡಿಯಂ ಆಫ್ ಇವರಿಗೆ ಪ್ಲೇ ಗ್ರೌಂಡ್ ಯಾದವರಿಗೆಲ್ಲ ಪ್ಲೇ ಗ್ರೌಂಡ್. ದೊಡ್ಡ ಬೆಟ್ಟ ಇವತ್ತು ಉಳ್ಕೊಂಡಿರೋ ಸಿಕ್ಕರೆ ಅಷ್ಟೇ ನಿಮಗೆ ಕಾಡೋದು, ಉಳಿದೆಲ್ಲ ಮುಳುಗೋಗ್ಬಿಟ್ಟು, ಸಮುದ್ರ ಮುಳುಗೋಗ್ಬಿಟ್ಟಿದೆ, ಮೇಲೆ ಪೋರ್ಷನ್ ಮಾತ್ರ ಕಾಡು, ಬಹಳ ಡೀಪ್ ಆಗಿರೋ ಜಾಗ. ಅಲ್ಲಿ ಎಷ್ಟು ದೀಪ ಆಗಿದೆ ಶಂಕೋದ್ಧಾರಕ್ಕೆ, ಇಲ್ಲಿಂದ ಹೋಗ್ಬೇಕಾದ್ರೆ ಸಮುದ್ರ ಕ್ರಾಸ್ ಮಾಡ್ತೀವಲ್ಲ, 3 ಕಿಲೋಮೀಟರ್ ಇದೆ ಅದು. ಹಡಗಿನಲ್ಲಿ ಹೋಗ್ಬೇಕು, ಹಡಗಿನಲ್ಲಿ ಕೂಡ ಯಾವಾಗಲೂ ಹಡಗ ಹಾಕೋದಿಲ್ಲ ಅವರು, ದೊಡ್ಡ ಹಡಗಿವೆ, ಕೆಲವು ಟೈಮ್ನಲ್ಲಿ ಹಾಕೋದಿಲ್ಲ, ತುಂಬಾ ತೆರೆ ಇದೆ, ಮುಳುಗಿದ್ರೆ ಬಹಳ ಡೀಪ್ ಇದೆ, ಹಾಕೋದಿಲ್ಲ ಅಂತ ಹೇಳ್ತಾರೆ. ಅದು ಸಮುದ್ರ ಸಿಕ್ಕಾಬಟ್ಟೆ ಹುಚ್ಚಾಬಿಟ್ಟಿ ಅದು ಯಾವಾಗಬೇಕಾದ್ರೆ ಚೇಂಜ್ ಆಗ್ತಾ ಇರುತ್ತೆ, ಒಂದು ಹೋಗ್ಬೇಕಾದ್ರಿದ್ದ ವಾತಾವರಣ ಬರ್ಬೇಕಾದ್ರೆ ಇರೋದಿಲ್ಲ, ಅದಕ್ಕೆ ಹೆದರ್ತಾರೆ, ಅಷ್ಟು ಡೀಪ್ ಆಗಿರೋ ಜಾಗ ಅದು. ಅದು ಬೆಟ್ಟ, ಅದು ಬೆಟ್ಟ ಮುಳುಗಿ ಮೇಲಿನ ಭಾಗ ಅಷ್ಟೇ ಉಳ್ಕೊಂಡಿರೋದು, ಅದ್ರ ಮೇಲೆ ಇದೆಲ್ಲ ಆಡ್ತಾ ಇದ್ರೆ ಅದು ಮೊದ್ಲೇನು ಇರಲಿಲ್ಲ. ಅದು ನಾವು ತಿರುಪತಿ ಬೆಟ್ಟ ಇದೆ ಹತ್ತಿ ಇಳಿದು ಎಲ್ಲ ಮಾಡ್ತಾ ಇದ್ರು, ಈಗ ಅದು ಮುಳುಗೋಗ್ಬಿಟ್ಟು, ಅದೇ ಶಂಕೋದ್ಧಾರ ಅದು, ಅದನ್ನೇ ಬೆಟ್ ದ್ವಾರಕ ಅಂತ ಕರೀತಾರೆ. ಕೃಷ್ಣದ ಅರಮನೆ ಇದ್ದ ಜಾಗ ಎಲ್ಲ ಈ ದ್ವಾರಕ, ಅಲ್ಲಿಂದ ಇಲ್ಲಿ ಎಷ್ಟು 37 ಕಿಲೋಮೀಟರ್ ದೂರ ಇತ್ತು, ಬಿಗ್ ಸಿಟಿ ಅದು. ಇವತ್ತು ಬೆಂಗಳೂರು ಎಷ್ಟು ದೂರ ಇದೆ ಇಲ್ಲಿಂದ, ನೀವು JP Nagar ನೀವು ಯಶವಂತಪುರಕ್ಕೆ ಆ ಕಡೆಗೆ ಎಷ್ಟು ದೂರ ದೊಡ್ಡದಾಗುತ್ತೆ ಬೆಂಗಳೂರಿಗೆ, ಅದಕ್ಕಿಂತ ದೊಡ್ಡದು ದ್ವಾರಕ ಎಲ್ಲ ಕೂಡ.
ಇದು ಅಧ್ಯಾಯ ಆಮೇಲೆ ಪರ್ವ ಆಮೇಲೆ ಸಂಧಿ ಅಲ್ಲ, ಇವಾಗ ಒಂದು ಚಾಪ್ಟರ್ ನ ಕ್ಲೋಸ್ ಮಾಡ್ಬೇಕಾದ್ರೆ ಕೆಲವು ಕಡೆ ಅಧ್ಯಾಯ ಅಂತ ಹೇಳ್ತಾರೆ, ಕೆಲವು ಕಡೆ ಸಂಧಿ ಅಂತ ಹೇಳ್ತಾರೆ, ಕೆಲವು ಕಡೆ ಪರ್ವ ಅಂತ ಹೇಳ್ತಾರೆ, ಕೆಲವು ಕಡೆ ಸ್ಕಂದ ಅಂತ ಹೇಳ್ತಾರೆ, ಅದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ ಅದು ಸ್ವಲ್ಪ ಸ್ಥೂಲವಾಗಿ ತಿಳಿಸ್ತಾರೆ.
ಬಹಳ ಸುಲಭ, ಭಾಗವತ ಪುರಾಣ ಸ್ಕಂದ ಅಂತ,
ಸ್ಕಂದ ಅಂತ ಕೆಲವು ಕಡೆ ಅಧಿಕರಣ ಅಂತ ಹೇಳ್ತಾರೆ ಬ್ರಹ್ಮಸೂತ್ರ ಭಾಷೆಗಳಲ್ಲಿ,
ಸ್ಕಂದ ಅಂತ ಕರೀತಾರೆ ಭಾಗವತನ ಅಂದ್ರೆ, ಅದನ್ನು ವೃಕ್ಷ ಅಂತ ಕರೆದಿದ್ದಾರೆ. ಸ್ಕಂದ ಅಂತ ಹೇಳಿದ್ರೆ ರೆಂಬೆಗಳು ಅಂತ, 12 ರೆಂಬೆಗಳಿದ್ದಾಯಿ, ವೃಕ್ಷ ಅಂತ ಕರೆದಿದ್ರೆ ರೆಂಬೆ ಅಂತ ಕರೆದು, ಮಹಾಭಾರತನ ದೊಡ್ಡ ಬೆಟ್ಟ ಅಂತ ಕರೀತಾರೆ, ಅದಕ್ಕೆ ಪರ್ವಗಳು ಶಿಖರಗಳು ಅಂತ ಹೇಳಿದ್ರು, ಒಂದು ಶಿಖರ, 2 ಶಿಖರ, 3 ಶಿಖರ ಆ ತರ ಹೆಸರು ಇಡ್ತಾರೆ. ಅಂತಾಯ್ತು, ಈಗ ಕಾಂಡ ಅಂದ್ರೂ ಭಾಗ, ಕಾಂಡ ಅಂದ್ರೆ ಭಾಗ, ಪರ್ವ ಅಂದ್ರೆ ಏಪ್ ಎಲ್ಲದಕ್ಕೂ ಅರ್ಥ ಚಾಪ್ಟರ್ಸ್ ಅಂತಾನೆ. ಜಾತಕ್ಕೆ ಇರ್ತಾರೆ, ರಿಲವೆನ್ಸ್ ತೊಳ್ಕೊಂಡಿರ್ತಾರೆ.
ಇಲ್ಲ, ಈ ಹರಿಕಥಾಮೃತ ಸಾರದಲ್ಲಿ ಸಂಧಿ ಅಂತ ಹೇಳ್ತಾರೆ, ನೀವು ಹೇಳಿದ್ದೀನಿ
ಸಂಧಿ,
ಒಂದ್ರಿಂದ ಇನ್ನೊಂದು ಕ್ಲಿಂಕ್ ಇರುತ್ತೆ ಅಂತ ಹೇಳಿದ್ರು.
ಕರೆಕ್ಟ್, ಅದಕ್ಕೆ ಸಂಧಿ ಅಂತ.
ಅದಕ್ಕೆಲ್ಲ ಹೇಗೆ ಅಂತ ಅಧ್ಯಾಯ ಅಂತ ಹೇಳ್ತಾರೆ,
ಅಧ್ಯಾಯ ಬೇರೆ ಸರ್ಗ ಬೇರೆ. ಈ ಕವಿಗಳು ಬರೆದಾಗ ಸರ್ಗ ಅಂತ ಕರೀತಾರೆ, ಸರ್ಗ ಅಂದ್ರೆ ಕ್ರಿಯೆ ಫಿಕ್ಷನ್ ಅದು. ಅದಕ್ಕೆ ಸರ್ಗ ಅದು ಕಾಳಿದಾಸ, ಸುಬುದ್ಧ ವಿಜಯ, ರುಕ್ಮಿಣೀಶ ವಿಜಯ, ಕಾಳಿದಾಸನ ಇವೆಲ್ಲ ಎಲ್ಲ ಕಾವ್ಯಗಳನ್ನು ಸರ್ಗ ಅಂತ ಕ್ಲಾಸಿಫೈ ಮಾಡ್ತಾರೆ. ಶಾಸ್ತ್ರಗ್ರಂಥನ ಅಧ್ಯಾಯ ಅಂತ ಕ್ಲಾಸಿಫೈ ಮಾಡ್ತಾರೆ. ಗೊತ್ತಾಯ್ತಾ? ಅಧ್ಯಾಯದ ಚಾಪ್ಟರ್ ಅಂತ ಅಷ್ಟೇ ಅರ್ಥ. ಇದು ಸೈನ್ಸ್ ಆದ್ರಿಂದ ಚಾಪ್ಟರ್ ಇದು, ಅದು ಇಮ್ಯಾಜಿನೇಷನ್ ಆದ್ರಿಂದ ಸರ್ಗ. ಹಾ, ಅದು ವ್ಯತ್ಯಾಸ. ಸರ್ಗ ಅಥವಾ ಅಧ್ಯಾಯ ಹೆಸರು ಕೇಳಿದ ತಕ್ಷಣ ಅದು ಪೊಯೆಟ್ರಿನೋ ಹಿಸ್ಟ್ರಿನೋ ಅಂತ ಗೊತ್ತಾಗ.
ಹಾಗಾದ್ರೆ ಮಧ್ವಿಜಯ ಇಮ್ಯಾಜಿನೇಷನ್ ಅಂತ ಹೇಳಿ
ಅಲ್ಲ, ಅದು ಯಾತಕ್ಕೆ ಮಾಡಿದ್ರು ಅಂದ್ರೆ, ಆಸ್ ಎ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ತಗೊಂಡ್ರೆ ಕಾವ್ಯ, ಸಬ್ಜೆಕ್ಟ್ ಮ್ಯಾಟರ್ ತಗೊಂಡ್ರೆ ಶಾಸ್ತ್ರ. ಅರ್ಥ ಆಯ್ತಾ? ಈಗ ಶಾಸ್ತ್ರ ಅಂತ ಯಾಕೆ ಹೆಸರಿರಲಿಲ್ಲ ಅಂತ ಕೇಳಿದ್ರೆ, ಜನ ಓದೋದು ಶಾಸ್ತ್ರ ಅಂತಷ್ಟು ನಮ್ಗೆ ತಿಳಿಯೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಆಮೇಲೆ ಕಾವ್ಯ ಅಂದ್ರೆ ಏನ್ ಮಾಡ್ತಾರೆ?
ಓದ್ತಾರೆ,
ಓದ್ತಾರೆ. ಆತ ಅದರಿಂದ ಸರ್ಗ ಅಂತ ಕಾವ್ಯ ಅಂತ ಬರೆದಿದ್ದೆ ಅದಕ್ಕೆ ಅವರು ಕಾವ್ಯದ ರೂಪದಲ್ಲಿ ಕೊನೆಗೆ ಹೇಳ್ಬಿಡ್ತಾರೆ. ಬರೀ ಕಾವ್ಯ ಅಲ್ಲ ಇದು, ಸಾಧುಭ್ಯೋ ಮಧುಮಥನಾಂಗ್ರಿ ಭಕ್ತಿ ಭಾಗ್ಯ ಶ್ರೌತೆಭ್ಯೋ ವಿತತಮತೇ ಮಹಾನುಭಾವಂ ವೇದಾಂತಂ ಸ್ವಯಮೇವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಟ ಸ್ಫುಟಪಥ ಕೋಪಿ ಕೋವಿದೋತ್ರ. ವೇದಾಂತ ಶಾಸ್ತ್ರ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಮಠಕ್ಕೆ ಅದಕ್ಕೆ ಊಟಕ್ಕೆ ಹೋಗಿ ವ್ರತದಡಿ ಊಟ ಮಾಡಿದಾಗಾಯ್ತು ಅಷ್ಟೇ. ಬರೀ ವೇದ ಅಂದ್ರೆ ವ್ರತದಡಿ ಊಟ ಯಾರು ಬರ್ತಿದ್ದಿಲ್ಲ. ಪ್ರಸಾದ ಅಂತ ತಗೊಂಡ್ರೆ ವ್ರತದಡಿಗೆ ಅವ ನಿರ್ವಹ ಇಲ್ಲ. ಪ್ರಸಾದ ಅಂತ ಹೇಳಿದ ಮೇಲೆ ಅವ್ರ ಅಪ್ರೋಚ್ ಬೇರೆ ಆಯ್ತು. ಗೊತ್ತಾನೆ? ಬರೀ ವ್ರತದಡಿಗೆ ಅಂದ್ರೆ ಊಟಕ್ಕೆ ಹೋಗ್ತಿದ್ದಿಲ್ಲ. ಆ ಥರ ಕಾವ್ಯ ಅಂತ ಹೇಳಿ ಓದ್ಲಕ್ಕೆ ಬಂದರು. ಓದಿವೆ, ಇಂಟ್ರೆಸ್ಟ್ ಬಂತು, ಶಾಸ್ತ್ರ ಅಂತ ಆಯ್ತು. ಅದು ಟ್ರಿಕ್ ಅದು. ಬೆಲ್ಲ ಕೊಡ್ತೀನಿ ಬಾ ಅಂತ ಔಷಧಿ ಕೊಟ್ಟರೆ ಹಾಗ ಹಾಗೆ ಬೆಲ್ಲ ಕೊಡ್ತೀನಿ, ಶುಗರ್ ಕೋಟೆಡ್ ಪಿಲ್ ಇದ್ದ ಹಾಗೆ. ಆದ್ರಿಂದ ಅದು ಆ ಅರ್ಥಲ್ಲಿ ಹೇಳಿದ್ದು ಅಷ್ಟೇ, ಅವ್ರದ್ದು ಈ ಅರ್ಥ ಇಲ್ಲಲ್ಲ. ಇವಳದೆಲ್ಲ ಬರೀ ಇಮ್ಯಾಜಿನೇಷನ್.
ನಮಸ್ಕಾರ ಆಚಾರ್ಯ. ಅಷ್ಟಾದಶ ಪುರಾಣಗಳಿವೆ, ಅದರಲ್ಲಿ ಸ್ಥಳ ಪುರಾಣ ಒಂದು ಒಂದಿದೆ.
ಯಾವ್ದು
ಸ್ಥಳ ಪುರಾಣ? ಪುರಾಣದಲ್ಲಿ ಸೊ ಅದ್ರ ಪ್ರಕಾರ ನಾವು
ಇಲ್ಲಿ ತಮಾಷೆ ಅಂದ್ರೆ, ಈ ಸ್ಥಳ ಪುರಾಣದ ಕಾನ್ಸೆಪ್ಟ್ ಇದೆ. ಸ್ಥಳ ಪುರಾಣಗಳು ಅಂತ ಹೇಳಿದ ತಕ್ಷಣ ಯಾವುದೇ ಊರಿಗೆ ಹೋಗಿ ನಮ್ಮೂರಿನ ಸ್ಥಳ ಪುರಾಣ ಅಂತ ಶುರು ಮಾಡಿಬಿಡ್ತಾರೆ. ಇದೆಷ್ಟು ಬಿಟ್ಟು ಸ್ಥಳ ಪುರಾಣ ಹೇಳ್ತಾರೆ? ಭೀಮಸೇನೆ ಬಂದಿದ್ದಿಲ್ಲೇನೆ, ರಾಮದೇವರು ಓಡಾಡಿದ ಜಾಗನೇ ಇದು, ಹನುಮಂತೇವರು ಬಾಲದಲ್ಲಿ ಬೆಂಕಿ ಎದ್ದಿದ್ದಿಲ್ಲೇನೆ. ತಮ್ಮೂರಲ್ಲೇ ಇಡೀ ಮಹಾಭಾರತ ನಡೀತು ಅಂತ ಅವ್ರು ಹೇಳೋದು. ಮಹಾಭಾರತ ರಾಮಾಯಣ ಎಲ್ಲ ತಮ್ಮ ಸುತ್ತಮುತ್ತ ನಡೆದು ಬಿಟ್ಟಿದ್ದು ಹೇಳ್ಬಿಡ್ತಾರೆ ಜನಗಳೆಲ್ಲ. ಅದು ಆಕ್ಚುಲಿ ಸ್ಥಳ ಪುರಾಣಗಳು ಬೇಸಿಕಲಿ ಪುರಾಣದ್ವವೆಲ್ಲ ಕೂಡ. ಈ ಅಯೋಧ್ಯ, ಮಧುರ, ಮಾಯಾ, ದ್ವಾರಕಾ ಇತ್ಯಾದಿ ಕ್ಷೇತ್ರದ ಬಗ್ಗೆ ಹೇಳ್ತಾರೆ, ಅವು ಸ್ಥಳ ಪುರಾಣಗಳು. ಬರ್ತಾ ಬರ್ತಾ ಯಾವ ಸ್ಥಳ ಪುರಾಣ ಆಯ್ತು ಅಂದರೆ, ತಮ್ಮೂರಿಗೆ ಒಂದು ಪುರಾಣ, ಯಾರು ಆಚಾರನ ಕರೆಯೋದು, ಒಂದು ಗ್ರಂಥ ಬರೀರಿ ಎಂಬುದು, ಅವರು ಸುಖವಾಗಿ ಬರೋದಾಕ್ಬಿಡೋದು. ಶವಕಾದ್ಯಗಳು ಕೇಳಿದ್ರು, ಶೂತ ಪುರಾಣಗಳು ಹೇಳಿದ್ರು ಶುರು ಮಾಡಿಬಿಡ್ತಾರೆ. ಶುರು ಮಾಡಬೇಕಾದ್ರೆ ಅಲ್ಲಿಂದಲೇ ಶುರು ಮಾಡೋದು. ನಮ್ಗೆ ಕಂಡಾಗೆ ಅದು ಇರೋದೇ ಇಲ್ಲ, ತಿಳಿತಿಲ್ಲ. ಪಂಡಿತರಿಗೆ ಅದೊಂದು ಕೆಲಸ, ಅದು ಸ್ಕ್ರಿಪ್ಟ್ ರೈಟರ್ಸ್ ಇರ್ತಾರಲ್ಲ, ಟಿ ವಿ ಸ್ಕ್ರಿಪ್ಟ್ ಬರೀ ಹಾಗೆ ಪಂಡಿತರ ಸ್ಥಳ ಪುರಾಣ ಬರೀ ಪಂಡಿತರು ಅಂತಾನೆ ಇರ್ತಾ ಇದ್ರು. ಅವ್ರ ಕೈಲಿ ಬರೆಸಿಬಿಡೋದು. ಇದ್ರೆ ಇಲ್ಲಿ ಬಂದರೆ ಮಹಾಪುಣ್ಯ, ಬರೆದವರು ಮಹಾಪಾಪ ಅಂತ ಹೇಳಿದ್ರೆ ಎದಕ್ಕೆ ಹುಟ್ಟಿಸೋದು ಮತ್ತೆ ಜೊತೆಗೆ. ಹೀಗಾಗಿ ಜನಗಳು ಇದು ಮಾಡಿ ಪಾಪ್ಯುಲರ್ ಮಾಡೋದಕ್ಕೋಸ್ಕರ ಟ್ರಿಕ್ಸೇ ಹೊರತು ಅವೆಲ್ಲ ವ್ಯಾಲಿಡ್ ಅಲ್ಲ. ವ್ಯಾಲಿಡ್ ಅಲ್ಲ, ಅಥೆಂಟಿಕ್ ಸ್ಥಳ ಪುರಾಣ ಮಾತ್ರ ವ್ಯಾಲಿಡ್ ಹೊರತು ಎಲ್ಲ ಸ್ಥಳ ಪುರಾಣ ಒಪ್ಪಬಾರದು.
ಸರಿ, ಇವಾಗ 108 ದಿವ್ಯ ದೇಶಂ ಅಂತ ಶ್ರೀ ವೈಷ್ಣವರು,
ಕರೆಕ್ಟ್, 8 ಇದೆ, 108 ಇದೆ. ಶ್ರೀ ವೈಷ್ಣವರು ಕರೆಕ್ಟ್ ಅಂತ ಹೇಳಕ್ ಹೊರಟಿಲ್ಲ ನಾನು. ಸ್ವಯಂವೆತ್ತ ಸ್ಥಳಗಳು 108 ಅಂತಾನೆ ಪ್ರಸಿದ್ಧ, 8 ಮಹಾಪ್ರಸಿದ್ಧ ಅದರಲ್ಲಿ. ಗೊತ್ತಾಯ್ತಾ? 108 ಅದರಲ್ಲಿ ಆಮೇಲೆ 8 ಸಾರಿಗ್ರಾಮ 1, ಈ ಥರ ಕ್ಲಾಸಿಫಿಕೇಶನ್. ಗೊತ್ತಾಯ್ತಾ? 108 ಇದ್ರೆ ತಪ್ಪಲ್ಲ, 108 ವೈಷ್ಣವ ಕ್ಷೇತ್ರಗಳೇ. ಬಟ್ ಕೆಲ ಅವರದೇ ಮಾಡ್ಕೊಂಡಿರ್ತಾರೆ, ಅದನ್ನ ನಾವು ಸೇರಿಸೋದಿಲ್ಲ. ಅರ್ಥ ಆಯ್ತಾ? ಈಗ ಅದನ್ನೇ ಅದರಲ್ಲೇ ಸೇರಿಸ್ಬಾರ್ದು. ಉದಾಹರಣೆ, ಕೆಲವು ದೊಡ್ಡ ದೊಡ್ಡ ಕ್ಷೇತ್ರ ಇದರಲ್ಲಿ ಸೇರಿಸಿ, ಕುರುಕ್ಷೇತ್ರ ಸೇರಿಸಿಲ್ಲದ್ರೊಳಗೆ, 8 ಕುರುಕ್ಷೇತ್ರ ಸೇರಿಲ್ಲ, ಆಮೇಲೆ ಸೇರಿರೋ ಕ್ಷೇತ್ರ ಅವೆಲ್ಲ ವ್ಯಾಲಿಡ್ಡೆ. ಕಾಶಿನೇ ಇಲ್ಲ ಸ್ವಯಂವ್ಯಕ್ತದೊಳಗೆ, ಗೊತ್ತಾಯ್ತಾ? ಕಾಶಿನೇ ಇಲ್ಲ, ಬೇರೆದಷ್ಟು ಇಂಪಾರ್ಟೆನ್ಸ್ ಬಂತು ಅದಕ್ಕೆ, ಅದು ವ್ಯಾಲಿಡ್. 108 ಬರುತ್ತದೆ, 8 ಬರಲ್ಲ, 108 ಬರುತ್ತೆ. ಅದನ್ನು ಅದು ಸರಿನೇ, ಆದರೆ ಕಂಡಿದ್ದೆಲ್ಲ ಸೇರಿಸಿದ್ರೆ ತಪ್ಪಾಗುತ್ತೆ. 8 108 ಎರಡು ವ್ಯಾಲಿಡ್.
ಆಮೇಲೆ ಉಡುಪಿ ಬಗ್ಗೆ ನೀವು ಹೇಳಿದಿರಾ, ಅದು ಆಕ್ಚುಲಿ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು, ಬಟ್ ಸ್ವಯಂಭಕ್ತ ಪ್ರಸಂಗ ಹೆಂಗ್ ಬರುತ್ತೆ?
ಅಲ್ಲ, ಸ್ವಯಂವ್ಯಕ್ತ ಅಂದ್ರೆ ಸ್ವಯಂವ್ಯಕ್ತ, ಅದಕ್ಕೆ ಉಡುಪಿ 8 ಸೇರಿಸಿಲ್ಲ, ನೆನಪಿರಬೇಕು, 8 ಸೇರಿಸಿಲ್ಲ ಉಡುಪಿನ. ಗೊತ್ತಾಯ್ತಾ? ಸ್ವಯಂವ್ಯಕ್ತ ಅಂದ್ರೆ ಏನು? ತಾನೇ ವಿಗ್ರಹ ದ್ವಾರಮ್ಮ ಕಾಣಿಸ್ಕೊಂಡ್ರೆ ಸ್ವಯಂವ್ಯಕ್ತ. ಗೊತ್ತಾಯ್ತಾ? ಇದು ಹಾಗಲ್ಲ, ವಿಶ್ವಕರ್ಮ ಮಾಡಿದ್ದು, ಅದು 8 ಸೇರಿಸಿಲ್ಲ. ಅದರ 108 ಬರುತ್ತೆ ಯಾವ ದೃಷ್ಟಿಯಿಂದ ಅಂದ್ರೆ, ವಿಶ್ವಕರ್ಮ ಏನ್ ಮಾಡ್ತಾನೆ? ಬರೀ ಮಾಡ್ತಾನೆ, ಹೌದು, ಆದ್ರೆ ಸುಮ್ಮನೆ ಮಾಡೋದಿಲ್ಲ, ಕೃಷ್ಣ ನೋಡ್ಕೊಂಡು ಮಾಡ್ತಾನೆ. ಆ ದೃಷ್ಟಿಯಿಂದ ವೆಲ್ಡಿಟ್ಟಿದ್ದೀವಿ, ಮಾಡೆಲ್ ನೋಡ್ಕೊಂಡು ಬರೆಯೋದು ಬೇರೆ, ಫೋಟೋ ನೋಡ್ಕೊಂಡು ಬರೆಯೋ ಬೇರೆ, ಸುಮ್ಮನೆ ಊಹೆ ಮಾಡಿ ಬರೆಯೋದು ಬೇರೆ. ಅದಕ್ಕೆ ಅದು ಬೆಲೆ ಇದೆ. ಅರ್ಥ ಆಯ್ತು? ಆ ಅರ್ಥದಲ್ಲಿ ಅಕ್ಯುರಸಿ ಬಂತು ಅದಕ್ಕೆ, ತಿಳಿತಾ? ಅದಕ್ಕೆ ಬೆಲೆ ಇದೆ. ಇದಕ್ಕಲ್ಲ, ವಿಶ್ವಕರ ನೋಡ್ಕೊಂಡು ಮಾಡಿದ್ದು, ರುಕ್ಮಿಣಿ ದೇವಿ ಹೇಳಿದ್ದು, ಕೃಷ್ಣ ಮಾಡಿಸಿದ್ದು. ನೋಡ್ಕೊಂಡೆ ಬರ ಕೃಷ್ಣ ಏನ್ ಮಾಡಿದ್ದು ನನ್ನ ತಮಾಷೆ ಗೊತ್ತೇನಾಗ? ಈಕೆ ಕೇಳ್ತಾಳೆ, ನೀನು ಬಾಲರೂಪ ನೋಡಬೇಕು ಅಂತ ಹೇಳಿ ಬಾಲರೂಪ ತೋರಿಸ್ತಾನೆ. ಅದನ್ನ ನೋಡಿ ವಿಶ್ವಕರ್ಮ ಮಾಡ್ತಾರೆ, ಬಾಲರೂಪ ಇಮ್ಯಾಜಿನ್ ಮಾಡ್ಕೊಂಡಲ್ಲ, ಆಕ್ಚುಲಿ ನೋಡ್ಕೊಂಡು ಬರೀತಾರೆ. ಅದಕ್ಕೆ ಮಹತ್ವ ಇದೆ. ಇವತ್ತು ಬದರಿ ಬಗ್ಗೆನೆ ಪುಸ್ತಕ ನೋಡಿದವ್ರು ಬರೆಯೋದು ಹೇಗಿರುತ್ತೆ, ಕೇಳಿ ಬರೆಯೋದು ಹೇಗಿರುತ್ತೆ? ಅರ್ಥ ಆಯ್ತಾ? ಕೇಳಿದವರು ಏನು ಹಾಕಿ ಪುಸ್ತಕ ನೋಡ್ತಾರೆ, ಸೇರಿಸಿ ಬರೆದು ಬಿಡ್ತಾರೆ. ನೋಡಿದವನು ಏನು ಮಾಡ್ತಾನೆ, ಫಟ್ ಚಳಿ ಅಂತಾನೆ ಶುರು ಮಾಡ್ತಾನೆ. ಅನುಭವ ಗೊತ್ತಿದೆ ಅವನಿಗೆ, ಇವರಿಗೆ ಬರಲಿಕ್ಕೆ ಬರೋದಿಲ್ಲ. ನೋಡದೇ ಇದ್ದವನು ಕತೆ ಬರೀತಾನೆ, ಬೆಂಗಳೂರು ಬಗ್ಗೆ ಏನೂ ಕೇಳಿಲ್ಲ, ಬೆಂಗಳೂರು ಸಮುದ್ರ ತೀರದಲ್ಲಿದೆ, ಚಪ್ಪಾಳೆ ಆಗಿಬಿಡ್ತಾನೆ ನೋಡೋನು, ಗೊತ್ತಾಗೋದಿಲ್ಲ. ಇಲ್ಲಿ ಬಂದವನಿಗೆ ಗೊತ್ತು ಸಮುದ್ರ ತೀರದಲ್ಲಿದೆ ಎಲ್ಲಿದೆ ಎಂದು ಗೊತ್ತು ಅವನಿಗೆ. ಪ್ರಾಕ್ಟಿಕಲ್ ಆಗಿ ತಿಳಿದ ಹೋದ್ರೆ ಆ ಥರ ಆಗುತ್ತೆ. ಹಾ, ಅದಕ್ಕೆ ಅಷ್ಟು ಬೆಲೆ ಇದೆ. ನೋಡಿದವ್ರು ಬರೋದು, ಅಷ್ಟು ಮಹತ್ವ ಬರುತ್ತೆ.
ರುದ್ರದೇವರು
ಹೌದು, ಅಂತ ಗ್ರಂಥ ಪಠನ ಮಾಡ್ಬೇಕಾದ್ರೂ ಉತ್ತರೇ ಅವ್ರ ಮನಸ್ಸು ಕೊಡ್ಬೇಕು ನಮ್ಗೆ.
ಹೌದು,
ಆದ್ರೆ ಅವ್ರ ನಿಷಿದ್ಧ.
ಸರಿ ಸರಿ, ತೀರ್ಥಕ್ಷೇತ್ರಗಳಲ್ಲಿ ಇತ್ತೀಚಿನ ಇವೆಲ್ಲ ಬಿಟ್ಟುಬಿಡಿ. ಕೇದಾರ ಕ್ಷೇತ್ರ ಬಹಳ ಪ್ರಾಚೀನ ಕ್ಷೇತ್ರ, ಅದನ್ನೇ ಬ್ಯಾನ್ ಮಾಡಿದ್ದಾರೆ ಗೊತ್ತಾಯ್ತು. ಕೇದಾರ ಕೋಬಾರದ್ದು ಬ್ಯಾನ್ ಮಾಡಿದ್ದಾರೆ, ತಮಾಷೆ ಬ್ಯಾನ್ ಯಾರೋ ಮಾಡಿಲ್ಲ, ರುದ್ರದೇವರೇ ಬ್ಯಾನ್ ಮಾಡಿದ್ದಾರೆ ಗೊತ್ತಾಯ್ತಾ. ಆದ್ರಿಂದ ನಮ್ಮನೆ ನಾವು ಬರಬೇಡ, ನಾನೇ ಹೇಳಿದ್ರೆ ಹಾಗೋ ಹಾಗೆ ಈ ಟೈಮ್ನಲ್ಲಿ ಬರಬೇಡಿ ಅಂತ ಹೇಳಿದ್ರೆ ಹಾಗೋ, ಇಲ್ಲಿ ಬರಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಕಾಶಿ ಹೋಗಬೇಡಿ ಅಂತ ಹೇಳಿಲ್ಲ ಅವರು, ರಾಮೇಶ್ವರಕ್ಕೆ ಹೋಗಬೇಡಿ ಅಂತ ಹೇಳಿಲ್ಲ. ಇಲ್ಲಿ ಮಾತ್ರ ಬರಬಾರ್ದು, ಯಾಕೆಂದ್ರೆ ಕತೆ ಬರುತ್ತೆ. ನಿರ್ಣಯದಲ್ಲಿ ಹೇಳ್ತಾರೆ, ಒಬ್ಬ ಮೃದು ಭೀಮಸೇನರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಗಂಗಾ ತೀರದಲ್ಲಿ ಪೂಜೆ ಮಾಡ್ತಾ ಇದ್ರಂತೆ. ಆಗ ಏನು ಮಾಡ್ತಾರೆ ಇವರು, ಭೀಮಸೇನ ಪರೀಕ್ಷೆ ಮಾಡಲಿಕ್ಕೆ ಅಂತ ರುದ್ರದೇವರು ಇದರಲ್ಲಿ ಬರ್ತಾರೆ, ಒಂದು ಹುಲಿ ರೂಪದಲ್ಲಿ ಬರ್ತಾರೆ ಗೊತ್ತಾಯ್ತಾ. ಆ ಉಮಾದೇವಿ ಗೋ ರೂಪದಲ್ಲಿ ಇರ್ತಾರೆ, ಹುಲಿ ತಿನ್ಲಕ್ಕೆ ಹೋದಾಗ ಹೋಗ್ತಾರೆ. ಆಗ ಭೀಮಸೇನ ಏನು ಮಾಡ್ತಾರೆ, ಗೋವನ್ನು ಕಾಪಾಡಬೇಕು ತೋರಿಸೋದಕ್ಕೋಸ್ಕರ ಆ ಶಾರದೂರ ರೂಪದಲ್ಲಿ ಇದ್ರಲ್ಲ, ಹುಲಿ ರೂಪದಲ್ಲಿ ರುದ್ರದೇವರು, ಅವ್ರು ಹೊಡಿಬೇಕೆ ಅಂತ ಹೋಗ್ತಾರೆ. ರುದ್ರದೇವ್ ಏನ್ ಮಾಡಿದ್ರಂತೆ, ಲಿಂಗದಲ್ಲಿ ಬಚ್ಚಿಟ್ಕೊ ಅಡ್ಕೊಂಡ್ಬಿಡ್ತಾರೆ, ಹೋಗ್ಬಿಟ್ಟು ಕೇದಾರ ಲಿಂಗದಲ್ಲಿ ಒಳಗೆ ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡ್ಬಿಟ್ಟಾಗ ಹಿಡ್ಕೊಂಡ್ಬಿಟ್ಟಿರ್ತದೆ, ಆಗ ಅಪ್ಪಚ್ಚಿ ಆದ ಕಾಣಿಸುತ್ತೆ ಹಿಡ್ಕೊಂಡಾಗ. ಆಗ ಅವರು ಶಾಪ ಕೊಟ್ಟರು, ಇನ್ಮೇಲೆ ವೈಷ್ಣವರು ಯಾರೂ ಇಲ್ಲಿ ಬರಬಾರ್ದು, ಮತ್ತೆ ವೈಷ್ಣವರು ಯಾರು ಬರಬಾರ, ಅವರೇ ಶಾಪ ಕೊಟ್ಟಿರೋದ್ರಿಂದ ಬೇರೆಯವರು ಮಾಡಿದ್ದಲ್ಲ, ಅದು ರುದ್ರದೇವರು ಕೊಟ್ಟ ಶಾಪ ಅದು. ಅದು ವೈಷ್ಣವರು ಹೋಗಬಾರ, ಆ ಜಾಗಕ್ಕೆ ಮಾತ್ರ ಹೋಗಬಾರ್ದು. ಆದ್ರೆ ಕೇದಾರ ಸ್ಮರಣೆ ಮಾಡಬಹುದು ಗೊತ್ತಾಯ್ತಾ, ಡಿಫ್ರೆನ್ಸ್ ಗೊತ್ತಾಯ್ತಾ. ಕೇದಾರ ಸ್ಮರಣೆ ಮಾಡಬೇಕು, ಕೇದಾರಕ್ಕೆ ಹೋಗಬಾರ್ದು. ಈ ಶ್ರೀ ಕರೆಂಟ್ ಉಪಯೋಗಿಸ್ಬೇಕು, ಬಿಟ್ಟಬಾರ್ದು ಆ ಥರ ಗೊತ್ತಾಯ್ತಾ. ಉಪಯೋಗಿಸ್ಬೇಕು, ನಮ್ಮ ಕರೆಂಟ್ ಬಿಟ್ಟಾಗಿಲ್ಲ, ಸ್ಮರಣೆ ಮಾಡಿ ಇದಲ್ಲ. ಅದಕ್ಕೆ ಕಾಶಿ ಕೇದಾರ ಬಾಯ ಕೇದಾರ ಗೌಡ ಅದು ವರ್ಣನೆ ಮಾಡ್ತಾರೆ. ಶ್ರೀಪಾದರ ಅಷ್ಟಕದಲ್ಲೇ ಹೇಳ್ತಾರೆ ಕೇದಾರ ಅಂತೇಳಿ, ಪುರಂದ್ರದಾಸ ಕೇದಾರ ವರ್ಣನೆ ಮಾಡ್ತಾರೆ. ಆದರೆ ಹೋಗಬಾರದ ಹೊರತು ಸ್ಮರಣೆ ಅವಶ್ಯ ಮಾಡಬೇಕು. ರುದ್ರದೇವರು ಪ್ರಿಯ, ಹೋಗೋದು ಮಾತ್ರ ಪ್ರಿಯ ಅಲ್ಲ, ಇಡೀ ಶಾಸ್ತ್ರ ಪ್ರಪಂಚದೊಳಗೆ ಬ್ಯಾರೆ ಆಗಿರೋ ಕ್ಷೇತ್ರ ಅದು. ಇದೇ ದಕ್ಷಿಣ ಸೌಲಭ್ಯ ನಿರ್ಣಯ ಆಚಾರ್ಯ ಸ್ಪಷ್ಟ ಬರೀತಾರೆ. ಅದು ನಿರ್ಣಯ ಮಹಾಭಾರತ ಆತ್ಮ 20ನೇ ಅಧ್ಯಾಯದೊಳಗೆ ಆಚಾರ್ಯನೇ ಸ್ಪಷ್ಟ ಬರೀ, ಇತಿಹಾಸ ಪೂರ್ತಿ ಬರೀತಾರೆ. ಈ ನಡೆದಿದ್ದಕ್ಕೋಸ್ಕರ ರುದ್ರೇ ಶಾಪ ಕೊಟ್ಟಿದ್ದಾರೆ. ವೈಷ್ಣವಾನಾಂ ಅಗಮ್ಯತ್ವ ಶಾಪಂ ಪ್ರಾದಾತ್ ಶಂಕರ ವ್ರೀಡಿತೋತ್ರ, ಅದು ಮಾತು ರುದ್ರದೇವರು ಹಿಂದೆ ವೈಷ್ಣವರು ಯಾರು ನಮ್ಮ ದರ್ಶನಕ್ಕೆ ಇಲ್ಲಿ ಬರಬಾರದು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಅಲ್ಲ ಅಲ್ಲ, ಅಲ್ಲಿ ಹೋಗಲೇಬಾರದು, ಕೇದಾರಕ್ಕೆ ಹೋಗಬಾರದು, ಸ್ಮರಣೆ ಮಾಡಬೇಕಷ್ಟೇ ಹೊರತು ಹೋಗಬಾರದು.
ಅಷ್ಟಾದಶ ಪುರಾಣಗಳಲ್ಲೂ ತೀರ್ಥವರ್ಣನೆ ಇರುತ್ತೆ.
ಇದೆ, ಹೌದು ಇದೆ.
ಅದರಲ್ಲಿ ಸಾತ್ವಿಕ ಮಾತ್ರ ಗ್ರಾಹ್ಯ
ಇಲ್ಲ, ಪುರಾಣ ಎಲ್ಲದರಲ್ಲೂ ಸಾತ್ವಿಕಾಂಶ ಇದೆ, ಎಲ್ಲದರಲ್ಲೂ ಭೂರಂಶನೂ ಇದೆ. ಆದ್ರಿಂದ ಕ್ಷೇತ್ರ ಅಂಶ ಬಂದಾಗ ಅದರಲ್ಲಿ ಯಾವ ಸ್ವಲ್ಪ ಯೋಚನೆ ಮಾಡಿ ತಗೋಬೇಕಷ್ಟೇ, ಸುಮ್ಮನೆ ತಗೊಳಕ್ಕೆ ಬರೋದಿಲ್ಲ. ಪೂರ್ವಾಪರ ಯೋಚನೆ ಮಾಡಿ ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲ ಪುರಾಣಗಳು ಗ್ರಾಹ್ಯನೇ ಗೊತ್ತಾಯ್ತಾ. ಯಾವುದು ವಿಷ್ಣು ಸರ್ವತ್ವದ ವಿರುದ್ಧ ಬರುತ್ತೋ ಆ ಭಾಗ ಮಾತ್ರ ತಾಮಸ ಬರುತ್ತೆ, ಉಳಿದೆಲ್ಲ ತಾಮಸ ಅಲ್ಲ. ಉದಾಹರಣೆಗೆ ದ್ವಾರಕಾ ಮಹಾತ್ಮ್ಯ ಬರೋದು ಎಲ್ಲಿ ಗೊತ್ತೇನೋ, ಸ್ಕಂದ ಪುರಾಣದೊಳಗೆ. ಆಕ್ಚುಲಿ ಪರ್ವ ತಾಮಸ ಪುರಾಣ ಆ ಲೆಕ್ಕದೊಳಗೆ, ತಾಮಸ ಪುರಾಣ ನಂಬರ್ ಒನ್ ಅಂದ್ರೆ ಸ್ಕಂದ ಪುರಾಣ. ಅಲ್ಲಿ ಬರೋದೆಲ್ಲ ವಿಷ್ಣು ಸರ್ವೋತ್ತಮತ್ವನೇ, ದ್ವಾರಕಾ ಮಹಾತ್ಮೆ ಬೇರೆ ವಿಷಯನೇ ಬರೋದಿಲ್ಲ, ಬರೀ ವಿಷ್ಣು ಸರ್ವೋತ್ತಮತ್ವ ಅದು ವ್ಯಾಲಿಡ್ ಅದು ಗೊತ್ತಾಯ್ತಾ. ಅದು ಎಲ್ಲ ಪುರಾಣದಲ್ಲೂ ಸಾತ್ವಿಕಾಂಶ ಇದೆ, ರಾಜಸ ಇದೆ, ತಾಮಸನೂ ಇದೆ. ಅದಕ್ಕೋಸ್ಕರ ಯಾವ ಪುರಾಣನೂ ತಗೊಂಡ್ಬಿಟ್ಟು ಈ ಕಡೆಯಿಂದ ಇಡಬಾರ್ದು, ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಪಾಕಿಸ್ತಾನಕ್ಕೆ ಹೋಗಬಾರ್ದು ಅಂತ ಇವತ್ತು ಶಾಸ್ತ್ರ ಪ್ರಕಾರ ಹೋಗಬಾರ್ದು ಅಂತ ಹೇಳೇ ಇಲ್ಲ ಪಾಕಿಸ್ತಾನಕ್ಕೆ. ಅವ್ರು ಕರೆಯೋದಿಲ್ಲ, ಹೋಗೋದಿಲ್ಲ ಅಷ್ಟೇ ಹೊರತು, ಅಲ್ಲಿ ಹೋದ್ರೆ ಡೇಂಜರ್ ಅಷ್ಟೇ ಹೊರತು ಹೋಗಬಾರ್ದು. ಸಿಂಧು ನದಿ ಇರೋದೇ ಪಾಕಿಸ್ತಾನದೊಳಗೆ, ಸಿಂಧು ನದಿ ಸ್ನಾನ ಮಾಡೋದು ಪಾಕಿಸ್ತಾನಕ್ಕೆ ಹೋಗಲೇಬೇಕಾಗುತ್ತೆ ನೀವು. ಆದ್ರಿಂದ ಅದು ಪೊಲಿಟಿಕಲಿ ಹೋಗೋದಿಲ್ಲ ಅಷ್ಟೇ ಹೊರತು ಸ್ಪಿರಿಚುವಲಿ ಬ್ಯಾಂಡ್ ಅಲ್ಲ ಪಾಕಿಸ್ತಾನಕ್ಕೆ ಹೋಗೋದು.
ನಮಸ್ಕಾರ ಸರ್. ಇದು ವೈಷ್ಣವದೇವಿ ಅದು ಬ್ಯಾಂಡ್
ಅದು ವೈಷ್ಣವದೇವಿ ರೀಸೆಂಟ್ ಆರಿಜನ್, ಪ್ರಾಚೀನ ಅಲ್ಲೇ ಅಲ್ಲ ಅದು ಗೊತ್ತಾಯ್ತಾ. ವೈಷ್ಣವದೇವಿ ಯಾವುದೋ ಹೇಳ್ತಾರೆ, ಮಹಾಲಕ್ಷ್ಮಿ ಅಂತ ಹೇಳಿ ಹೋಗೋದಾಯ್ತು, ಮಹಾಲಕ್ಷ್ಮಿ ಅಂತ ಹೇಳೋದಿಲ್ಲ ಅವರು, ಪಾರ್ವತಿ ಅಂತಲೇ ಹೇಳೋದಿಲ್ಲ. ದಟ್ ಇಸ್ ಕ್ರಿಯೇಟೆಡ್ ನೇಮ್, ಆದ್ರಿಂದ ಹೋಗೋದಿಲ್ಲ. ಕ್ರಿಯೇಟೆಡ್ ಕ್ಷೇತ್ರಗಳು ಈ ಸಿದ್ಧಗಂಗಾ ಕ್ಷೇತ್ರ ಇಲ್ಲಿ ಮತ್ತೇನಿತ್ತು, ಯಾವುದು ಇರಲಿಲ್ಲ ಅಲ್ಲ, ಇತ್ತೀಚೆಗೆ ಬಂದಿರೋ ಅಷ್ಟೇ. ಆ ಥರ ಅದಕ್ಕೆ ಲಿಮಿಟೇಷನ್ ಇರುತ್ತೆ. ಅದಕ್ಕೆ ಪುರಾಣದ ಗೆಜೆಟೆಡ್ ಆಫೀಸರ್ ಅಂತ ಹೇಳ್ತಾರೆ, ಗೆಜೆಟ್ ಎಸ್ ಸಿ ಬಿ ಟಿ ಅಂತಾರೆ. ಇದೆಷ್ಟು ಹೆಂಗೆ ಗೊತ್ತಾಗುತ್ತೆ, ಲಿಸ್ಟ್ ಹಾಕಿರ್ತಾರ, ಉಳಿದವ್ರು ಕ್ಲೀನ್ ಮಾಡೋಂಗಿಲ್ಲ. ಪುರಾಣದ ಇವೆಲ್ಲ ಹೋಗಬೇಕಾದ ಕ್ಷೇತ್ರಗಳು ಇವೆಲ್ಲ ಹೋಗಬಾರ್ದು, ಎಲ್ಲ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಅವರೇನೆ. ಮತ್ತೆ ಹೇಗೆ ತರಕಾರಿ ತಿನ್ನೋ ತರಕಾರಿ ನಿಷಿದ್ಧ ತರಕಾರಿ ಹೇಗೆ ಕೊಟ್ಟಿದ್ದಾರೋ ತೀರ್ಥಯಾತ್ರೆ ಕೊಟ್ಟಿದ್ದಾರೆ, ಅದರಿಂದ ದೋಷ ಇಲ್ಲ. ಅದು ನಮಗೆಲ್ಲದಕ್ಕೂ ಇದ್ದಿದೆ, ಯಾವುದು ಬೇಗ ಯಾವುದು ಹೇಳಿಲ್ಲ, ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಕೇರಳ ಸ್ಟೇಟ್ನಲ್ಲಿ ಸುಮ್ಮನೆ ಟ್ರಾವೆಲ್ ಬ್ಯಾಂಡ್, ಕ್ಷೇತ್ರ ಬ್ಯಾಂಡ್ ಅಲ್ಲ. ಈ ತಿರುವನಂತಪುರ ಇರೋದು ಅಲ್ಲೇನೆ, ವಲ್ಕಲ ಕ್ಷೇತ್ರ ಇರೋದು ಅಲ್ಲೇನೆ, ಆಮೇಲೆ ತಿರುವನಂತ ಶಯನ ಇನ್ನೊಂದು ಬರುತ್ತೆ, ಅದು ಅನಂತ ಶಯನ ಇರೋದು ಅಲ್ಲೇನೆ, ಹಾಗಾವುದು ದೋಷ ಅಲ್ಲ. ಆದರೆ ಸುಮ್ಮನೆ ಟ್ರಾವೆಲ್ ಮಾಡಬಾರ್ದು ಅಂತ ಹೇಳ್ತಾರೆ, ಸುಮ್ಮನೆ ಟ್ರಾವೆಲ್ ಮಾಡಿದರೆ ದೋಷ. ತೀರ್ಥಕ್ಷೇತ್ರಕ್ಕೆ ಅಂತವರು ದೋಷ ಇಲ್ಲ. ಬಿಹಾರ ಬ್ಯಾಂಡೇ ಗೊತ್ತಾಯ್ತಾ, ಅದರಲ್ಲಿ ವ್ಯಾಸಕಾಶಿ ಅವೆಲ್ಲ ಬ್ಯಾಂಡ್ ಅಲ್ಲ, ಅಲ್ಲಿಗೆ ಹೋಗ್ಬೋದು. ಹಾಂ, ಅದೇ ಹೇಳಿದ್ದು ಗಯಾ ಬಿಹಾರದಲ್ಲಿರೋದು ಅದು ಬ್ಯಾಂಡ್ ಅಲ್ಲ, ಉಳಿದ ಭಾಗ ಬ್ಯಾಂಡ್ ಆ ರೀತಿ. ಹಾಂ, ಹೋಗ್ಬೋದು ತಿರುವನಂತಪುರ ಅನಂತ ಶಯನ ಅದಕ್ಕೆಲ್ಲ ಹೋಗ್ಬೋದು. ಗೋವಾಕ್ಕೆ ಆಚಾರ್ಯ ಹೋಗಿದ್ದಾರೆ, ಬ್ಯಾಂಡ್ ಅಲ್ವೇ ಅಲ್ಲ ಆಚಾರ್ಯ ಹೋಗಿದ್ದು ಗೋವಾ ಕ್ಷಗಾಮ್ ಅಂತ ಹೇಳ್ತಾರೆ. ಅದು ಅಲ್ಲಿಗೆಲ್ಲ ಹೋಗ್ಬಾರ್ದಷ್ಟೇ, ಅಲ್ಲಿಗೆ ಹೋಗ್ಬಾರ್ದಷ್ಟೇ ಹೊರತು ಬರೀ ತೀರ್ಥ ತೀರ್ಥಕ್ಷೇತ್ರಕ್ಕೆ ಮಾತ್ರ ಹೋಗ್ಬೋದು. ಎಲ್ಲಿಗೆ ಯಾತಕ್ಕೆ ಬ್ಯಾಂಡ್ ಅಂದ್ರೆ ಅಲ್ಲಿ ವಾತಾವರಣ ಇರೋದೆಲ್ಲ ಮಾಯಾವಾದದ ವಾತಾವರಣ ಇರೋದು, ಅದಕ್ಕೆ ನಿಮ್ಗೆ ಅಫೆಕ್ಟ್ ಆಗುತ್ತೆ ಅಂತ ಅಷ್ಟೇ. ಈ ಕಾಲರ ಜಾಗ ಹೋಗ್ಬೇಡಿ ಅಂತಾರಲ್ಲ ಆ ಥರ ಅರ್ಥಾಯ್ತಾ, ಕಾಲರ ಎಂಟ್ರಿಫೈ ಮಾಡ್ತಾರೆ ಕಾಲರ ಅಟ್ಯಾಕ್ಡ್ ಏರಿಯಾ ಇಲ್ಲಿ ಈ ಥರ ಇದೆ ಅಲ್ಲಿ ಹುಷಾರಾಗಿರ್ಬೇಕು ಅಂತ ಅರ್ಥ. ಆ ರೀತಿ ಯಾವುದಕ್ಕೆ ಬಟ್ ತುಂಬಾ ದಿವಸ ಅಲ್ಲಿದ್ದ ಕಾಲಕ್ಕೆ ಆ ಜಾಗನೇ ಪೊಲ್ಯೂಟ್ ಆಗುತ್ತೆ ಅಂತ ಹೇಳಿ ಅರ್ಥ ಆಯ್ತಾ. ಈಗ ಉದಾಹರಣೆಗೆ ಯಾವುದೋ ಮನೇಲಿ ಕೊಲೆ ಆಗಿರುತ್ತೆ ಅಂತ ತಿಳ್ಕೊಂಬೋಣ, ಕೊಂಡ್ಕೊಂಡು ಯಾರು ಬರೋದೇ ಇಲ್ಲ, ಕೊಲೆ ಆಗಿದ್ದು ಯಾಕೆ ಮಾಡಿ ದೇವೋ ಇದ್ರ ಕಷ್ಟ ಆ ಥರ ಯೋಚನೆ ಶುರು ಮಾಡ್ತಾರೆ. ಅರ್ಥ ಆಯ್ತಾ, ತುಂಬ ದಿವಸ ಬರ್ತಾ ಹೋಗುತ್ತೆ ತೊಗೊಂಡ್ಬಿಡ್ತಾರೆ ಆ ಥರ. ಇಂಥ ಜಾಗ ಅಂತ ಹೇಳಿದ ತಕ್ಷಣ ಮನಸ್ಸಿಗೆ ಅದು ಕೂತ್ಬಿಡುತ್ತೆ, ಆ ಕೊಲೆ ಆಗಿಲ್ಲ ಎಂದೋ ಆಗಿದೆ ಆ ಎಫೆಕ್ಟ್ ಇದೆ ಅಂತ ಅರ್ಥ. ಅದಕ್ಕೋಸ್ಕರ ಹೋಗೋದಿಲ್ಲ. ಬಿಹಾರ ಯಾತಕ್ಕೆ ಹೋಗೋದ್ರೆ ಜರಾಸಂಧನ ರಾಜ್ಯ, ಅದು ಜರಾಸಂಧ ರಾಜ್ಯ ಆಡ್ತಾ ಇದ್ದ. 22,800 ಜನಗಳನ್ನ ನರಬಲಿ ಕೊಡ್ಲಿಕ್ಕಿಂತ ಪ್ಲಾನ್ ಮಾಡಿದ್ದ ಅವರು, ಗೊತ್ತಾಯ್ತಾ. ಅದಕ್ಕೆ ಬಿಹಾರ ಆಗ್ಬೋದು ಪೊಲ್ಯೂಟೆಡ್ ಏರಿಯಾ, ಅಯ್ಯೋ 1,000 ಪ್ಯೂರ್ ಆಗಿಲ್ಲ ಅಂತ ಅರ್ಥ. ಒಲೆ ಬಂದು ಹಿಡಿಸಿದ ತಕ್ಷಣ ಹಂಚಿ ಆರೋದಿಲ್ಲ, ಸ್ವಲ್ಪ ಟೈಮ್ ಬೇಕಲ್ಲ ಅದಕ್ಕೆ. ಆ ಥರ ಜರಾಸಂಧನ ಇಂಪ್ಯಾಕ್ಟ್ ಎಷ್ಟಿದೆ ಅಂದರೆ ಇನ್ನೂ ಹೋಗಿಲ್ಲ, ಅಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ. ಆದ್ರೆ ಗಯಾ ನಿಷಿದ್ಧ ಅಲ್ಲ, ಶ್ರೇಷ್ಠ ವಿಷ್ಣುಪಾದ ಊರಿಯರನ್ನ ಆ ಜಾಗ ಮಾತ್ರ ಶ್ರೇಷ್ಠ, ಬೇರೆ ಕಡೆ ಹೋಗಾಗಿಲ್ಲ. ಮಾಯವಾದ ಅದ್ವೈತ ಅಂತ ಅಂದ್ರೆ ಆ ಸೆಂಟರ್ ಪ್ಲೇಸ್, ಅವರಿಗೆ ಸೆಂಟರ್ ಆಫ್ ಆರಿಜಿನ್ ಅವೆಲ್ಲ ಆಪ್ಷನ್ ಅಲ್ಲ. ಗುರುವಾಯೂರು ಹೋಗ್ಬೇಡಿ ಎರಡೂ ಬಂದಿಲ್ಲ, ಅದರಿಂದಾಗಿನೇ ಬೈ ಚಾನ್ಸ್ ಹೋದ್ರೂ ತಪ್ಪಲ್ಲ ಬಿಟ್ಟರು ತಪ್ಪಲ್ಲ, ಹೋಗ್ಲೇಬೇಕು ಅಂತೇನಿಲ್ಲ ಅವಕ್ಕೆಲ್ಲ. ಕೃಷ್ಣನ ವಿಗ್ರಹ ಇರೋದ್ರಿಂದ ಹೋದ್ರೆ ತಪ್ಪಲ್ಲ, ಯಾರು ಹೋಗಿಲ್ಲ ಆದ್ರಿಂದ ಹೋಗ್ಲೇಬೇಕು ಅಂತ ವಿಧಿ ಇಲ್ಲ. ಆ ರೀತಿ
ಮತ್ತೆ ಇದು ಶಂಕರಾಚಾರ್ಯ
ಉಡುಪಿಗೆ ಹೋಗ್ತೀರಿ ನೀವೀಗ, ಉಡುಪಿಲಿ ಎಲ್ಲೆಲ್ಲಿ ಹೋಗ್ತೀರಿ ಸಾಮಾನ್ಯ ಹೋದ್ರೆ? ಪಾದಕಕ್ಕೆ ಹೋಗ್ತೀರಿ, ಕೃಷ್ಣ ಅನಂತೇಶ್ವರ ಇಷ್ಟೇಂದ್ರಮೌಳೇಶ್ವರ ಅಷ್ಟೇ. ಇನ್ನು ಮುಟ್ಟಿ ಎಷ್ಟೋ ನಾಗವನಗಳು ಎಷ್ಟೋ ಇದೆ ಹೋಗ್ಬೇಕಾದ್ರೆ, ಅಲ್ಲೆಲ್ಲ ಹೋಗೋದಿಲ್ಲ, ಹೋದ್ರೂ ತಪ್ಪಲ್ಲ, ಬಟ್ ಹೋಗ್ಲೇಬೇಕು ಅಂತೇನಿಲ್ಲ. ಅರ್ಥ ಆಯ್ತಾ? ಈಗ ಆಟ
ಇದು ಶಂಕರಾಚಾರ್ಯ
ತಿರುಪತಿ ಯಾತ್ರೆಗೆ ಹೋಗಿ 190 ಪಾಲ್ತಾರೆ, ಗೋವಿಂದರಾಜ ಪಟ್ಟಕ್ಕೆ ಹೋಗೋದೇ ಇಲ್ಲ, ಕೆಳಗಡೆ ಸೀದಾ ಬೆಟ್ಟ ಹತ್ರ ಹಿಡಿದು ಹೋಗ್ಬಿಡ್ತಾರೆ ಅಷ್ಟೇ ಹೊರತು ಅಲ್ಲಿ ಯಾರು ಹೋಗೋದೇ ಇಲ್ಲ. ಮತ್ತೆ ಅಕಸ್ಮಾತ್ ಹೋಗ್ತಾರೋ ಪ್ರಾಬ್ಲಮ್ ಇಲ್ಲ, ಹೋಗ್ಲಿಲ್ಲೋ ಯೋಚನೆ ಇಲ್ಲ. ಶ್ರೀವಾಸನ್ ಮಾತ್ರ ನೋಡ್ಲೇಬೇಕು. ಆ ತಪ್ಪು, ಅವೆಲ್ಲ ಸುಳ್ಳು ಕತೆಗಳು, ಅದೇ ಸುಳ್ಳು, ಹಾಗೆಲ್ಲ ಏನಿಲ್ಲ ಹಾಗೆಲ್ಲ. ಆಕ್ಚುಲಿ ದೇವರಲ್ಲಿ ರೂಪಭೇದ ಅಂತಿಲ್ಲ, ನರಸಿಂಹನ ಶ್ರೀನಿವಾಸ, ಶ್ರೀನಿವಾಸ ನರಸಿಂಹ, ಅದರಿಂದಾಗಿನೇ ಹೋಗಬಾರದು ಒಬ್ಬದು ನಿಯಮ ಅಲ್ಲ. ಅದು ಯಾರೋ ಮಾಡ್ಕೊಂಡು ಅದು ತಪ್ಪು ತಪ್ಪ ಬಂದ್ಬಿಟ್ಟಿದೆ, ಅದು ಅಂತಲ್ಲಿ ಬರ್ಕೊಡ್ದವೆಲ್ಲ ಕೂಡ. ಅದಕ್ಕೆ ವೆಂಕಟೇಶ್ ಕಿರಣದಲ್ಲೇ ಬರುತ್ತೆ. ಉದಾಹರಣೆಗೆ ಶ್ರೀನಿವಾಸ ದೇವರು ಹೇಳ್ತಾರೆ, ಯಾರೇ ನೈವೇದ್ಯ ಮಾಡಿದ್ರು ಬ್ರಹ್ಮದೇವರು ಕೇಳಿದ್ರೆ ನರಸಿಂಹದೇವರು ಮಾಡಿ ಅಂತ ಹೇಳ್ತಾರೆ. ಇಲ್ಲವರು ಮೊದಲು ಯಾರಿಗಾದ್ರು ಅವ್ರಿಗೊಂದು ಮಾತ್ರ ಮಾಡಬೇಡಿ ಅಂತ ಹೇಳ್ತಿದ್ರು. ಹೊತ್ತಾನೆ ವಿರೋಧ ಇದ್ದಿದ್ರೆ ನರಸಿಂಹನ ಬಿಟ್ಟು ಯಾರು ಬೇಕಾದ್ರೆ ಆಗುವ, ಅವ್ರನ್ನ ಬಿಟ್ಟು ಬೇರೆ ಯಾರನ್ನ ಕರೀರಿ ಅಂತಾರಲ್ಲ ಆ ಥರ ಹೇಳಿದ್ದೇ ನರಸಿಂಹಗಾದ್ರಿಂದ ವಿರೋಧದ ಹೆಸರೇ ಇಲ್ಲ. ಅದೊಂದು ಇದು ಬಲೈನ್ ಬಿಲೀಫ್ ಅಷ್ಟೇ, ಅದು ಅರ್ಥನೇ ಇಲ್ಲ, ಹಾಗೆಲ್ಲ ಇಟ್ಕೋಬಾರ್ದು.
ಇದು ಶಂಕರಾಚಾರ್ಯ ಹುಟ್ಟಿದ ಜಾಗಕ್ಕೆ ಹೋಗ್ಬಾರ್ದು ಅಂತಾನೆ. ಶಂಕರಾಚಾರ್ಯ ಹುಟ್ಟಿದ ಜಾಗ ಕೇರಳದಲ್ಲಿ ಕಾಲಡಿನ
ಅಂದ್ರೆ ಅದ್ವೈತದ ಎಫೆಕ್ಟ್ ಇದೆಯಾ ಅಂತ ಅದ್ವೈತ ಹೇಳಿದ ಬರ್ತಾನೆ ಅವರು, ಅದಕ್ಕೋಸ್ಕರ ಬೇಡ ಅಂತ ಹೇಳ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಈಗ
ಆಮೇಲೆ ಈ
ಬದಿರಿಗೆ ಹೋಗಿದ್ದಾರೆ, ಬದಿರಿಗೆ ಹೋದ್ರೆ ಆಚಾರ ಹೋಗಿದ್ದಾರೆ, ಆದ್ರಿಂದ ಮತ್ತೆ ಸರಿ ಹೋಯ್ತು ಅಂತ ಅರ್ಥ. ಪ್ಯೂರಿಫೈಡ್ ಪವಮಾನ, ಪವಮಾನ ಆದ್ಮೇಲೆ ಪ್ಯೂರಿಫೈಡ್, ಆದ್ರಿಂದ ಇನ್ನು ಪವಮಾನನೇ ಹೋದ್ಮೇಲೆ ಯೋಚನೆ ಇಲ್ಲ.
ಈಗ ಕ್ಷೇತ್ರಗಳೆಲ್ಲ ಇದೆಲ್ಲ ಸರ್, ಅದ್ರದ್ದು ಏನು ಡೀಟೇಲ್ಸ್ ಏನಾದ್ರು ಸಿಗುತ್ತೆ ಟ್ರಾವೆಲ್ ಹೋಗ್ತಾರ?
ಅಂದ್ರೆ
ಇವಾಗ ಹಾಕದವ್ರ ಜೊತೆ ಹೋದ್ರೆ ತಕ್ಕ ಮಟ್ಟಿಗೆ ಗೊತ್ತಾಗುತ್ತೆ.
ಹೌದು
ಹೌದು, ನಾವೇ ಡೆಲ್ಲಿಗೋ ಹೋದ್ರೆ
ಆ ತರ ಮಾಡಿಲ್ಲ. ಅದೇ ನಮ್ಮಲ್ಲಿ ದೊಡ್ಡ ಲ್ಯಾಬ್ಸ್ಗಳು ಅವೆಲ್ಲ ಗೊತ್ತಾಯ್ತಿಲ್ಲ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ. ಇವತ್ತಂತೂ ಬಹಳ ಸುಲಭ ಮಾಡೋದು, ಈ ಕಂಪ್ಯೂಟರ್ ಎಲ್ಲ ಬಂದಿರೋದ್ರಿಂದ ಫಸ್ಟ್ ಕ್ಲಾಸ ಮಾಡ್ಬೋದು. ರೂಟು ಪ್ರತಿಯೊಂದು ಹಾಕ್ಬೋದು, ನಮ್ಮಲ್ಲಿ ಆ ಕಾನ್ಸೆಪ್ಟೇ ಇಲ್ಲಲ್ಲ, ತಪ್ಪಾಗಿದೆ ಮಾಡ್ಬೇಕಲ್ಲ. ಈಗ ಉದಾಹರಣೆಗೆ ಕೇಳಿ ಹೇಳಿದೆ, ನಿಮಿಷಾರಣ್ಯದಿಂದ ಇಲ್ಲಿ ಲಕ್ನೋದಿಂದ ನಿಮಿಷಾರಣ್ಯಕ್ಕೆ ಹೋಗ್ಬೇಕಲ್ಲ, ಇವ್ರು ಯಾರು ಹಾಕೋದಿಲ್ಲ ಯಾತ್ರಿಕರುಗಳು. ತಪ್ಪದು, ಸುಖವಾಗಿ ಹಾಕಿಬಿಟ್ರೆ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲೇ ದ್ವಾರಕನೂ ಅಷ್ಟೇ, ಎಷ್ಟು ವಿಷಯ ಮಿಸ್ ಮಾಡ್ತಾರೆ ದ್ವಾರಕದಲ್ಲಿ ಅಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಿಸ್ ಮಾಡ್ಕೋತ. ಹಾಗೆಲ್ಲ ಮಾಡ ಮಸ್ತ್ ಕೆಲಸ ಇದೆ, ಮಾಡೋದ್ರೆ ತುಂಬಾ ಕೆಲಸ ಇರೋದ್ರಿಂದ ಒಬ್ಬರೇ ಮಾಡೋಕ್ಕಾಗಲ್ಲ. ಅದನ್ನೀಗ ಎಷ್ಟೋ ಪುಸ್ತಕಗಳು ಆಗ್ತಾ ಇದೆ, ಈಗ ಸಗ್ರಹ ರಾಮಾಯಣ ಆಯ್ತು, ಹರಿವಾಯ ಸ್ತುತಿ ಆಯ್ತು, ರಾಶಿ ಇದೆ ಮಾಡೋಷ್ಟು ಕೆಲಸ, ಒಂದೊಂದೇ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಟೈಮ್ ಬೇಕು, ಆಮೇಲೆ ಕಂಪ್ಯೂಟರ್ ಮಾಡಿ ಡಿ ಟಿ ಪಿ ಅವರೇ ಸಿಗಲ್ಲ. ಫಸ್ಟ್ ಆಫ್ ಆಲ್ ಎಷ್ಟೋ ಪುಸ್ತಕ ರೆಡಿ ಇದೆ, ಈಗ ಫೈನಲ್ ಶೇಪ್ ತಗೊಳ್ಳೋದಕ್ಕೆ ಇದಿಲ್ಲ, ಜನಗಳಿಲ್ಲ, ಆ ಥರ ಆಗಿಬಿಟ್ಟಿದೆ. ಅವು ಫೈನಾನ್ಸ್ ಲಾಸ್ಟ್ ಸ್ಟೇಜ್ ಅದು, ಬಟ್ ಈ ಪ್ರಿಮಿಯರ್ ಸ್ಟೇಜ್ನಲ್ಲೇ ಇದಿಲ್ಲ, ಅದಕ್ಕೆಲ್ಲ ತುಂಬ ಜನ ಬೇಕು. ಅದಕ್ಕೆ ಈ ಅಂತ ಲೈಕ್ ಮೈಂಡೆಡ್ ಪರ್ಸನ್ ಸಿಗೋದಿಲ್ಲ ನಿಮಗೆ, ತುಂಬ ಕಷ್ಟ ಸಿಗೋದು. ಎಲ್ಲಿ? ಹಾಂ ಇದೆ, ಕರೆಕ್ಟ್ ಇದೆ. ಈ ಯಾತ ಕಟ್ ಆಫ್ ಆಗಿದೆ ಈ ಥರ ಅವರು ಬಾರ್ದು ಅಂತ ಹೇಳ್ಕೊತಾರೆ. ಫಾಲೋ ಮಾಡಕ್ಕೆ ಅವ್ರಿಗೇನು ಟೆಕ್ಸ್ಟ್ ಇಲ್ಲ, ಅದು ಯಾವ ಸಿಕ್ಕರನ್ನು ಹೇಳ್ತಾರಷ್ಟೆ. ಅರ್ಥ ಆಯ್ತಾ? ಈಗ ಟಚ್ ಹೇಳ್ಕೋಬೇಕ್ರಿ ಹ್ಯಾಗೆ ಗೊತ್ತಾಗುತ್ತೆ ಅಂದರೆ, ನಮ್ಮ ಮಾಧುರು ಅಂತ ಹೇಳೋದ್ರಿಂದ ಟಚ್ ಇದೆ ಅಂತ ಗೊತ್ತಾಯಿತು. ಈ ಅನುಸಂಧಾನ ಯಾವುದು ಅನುಷ್ಠಾನ ಇಲ್ಲ, ಯಾಕೆಂದ್ರೆ ಅವ್ರು ಯಾರು ಹೋಗಿ ಮಾಡಿಲ್ಲ, ಅಂದ ಫಾಲೋ ಅಪ್ ಆ್ಯಕ್ಷನ್ ಇಲ್ಲ, ಬಿಟ್ಟೋಗ್ಬಿಟ್ಟೆ ಡೀಲಿಂಗ್ ಆಗೋಗ್ಬಿಟ್ಟೆ. ಆ ಥರ ಡೀಲಿಂಗ್ ಆಗಿ ಮದ್ರಾಸ್ನಲ್ಲೇ ಇಲ್ಲ, ಗೊತ್ತೇ ನಿಮಗೀಗ. ಮದ್ರಾಸಲ್ಲಿ ಸುಮಾರು ನಾನು ಫಸ್ಟ್ ಟೈಮ್ ಹೋಗಿದ್ದೆ 86 85 ಅಲ್ಲಿ ಹೋದಾಗ ಎಲ್ಲರೂ ಹಣೆಮೆ ವಿಭೂತಿ ಇರ್ತಿತ್ತು, 100 ವೈಷ್ಣವರು ಹಣೆಮನ್ ವಿಭೂತಿ ಇರೋದು. ಅವ್ರು ಹೀಗೆ ಕೆಲವು ಡಾಕ್ ಟೈಪ್ ಹಜ್ಜುಗಳು ಭಸ್ಮರ. ಈಗ ಅದಿಲ್ಲ, ಅದು 20 ವರ್ಷದ ಆಗಿರೋದ್ರೆ ಈಗ ಅಲ್ಲಿ ತುಂಬ ಜನಗಳಲ್ಲಿ ಅಂಗಾರಕ್ಷತೆ ಅವೆಲ್ಲ ಕಾಣಿಸುತ್ತೆ ಈಗ. ಬಟ್ ಕೆಲವು ಕುಂಭಕೋಣದಂತಲ್ಲಿ ಇನ್ನೂ ಇಲ್ಲ, ಅಲ್ಲಿ ಹೋಗೋಕ್ಕಾಗಿಲ್ಲ ಆದ್ರಿಂದ ಅಲ್ಲೆಲ್ಲ ಇಲ್ಲ. ಗುಲ್ಬರ್ಗ ಸುಮಾರು ಒಂದು ನಾ ಹೋಗಿದ್ದೆ 82 84 ಪ್ರತಿಯೊಬ್ಬರ ಮನೆಯಲ್ಲೂ ದತ್ತಾತ್ರೇಯನ ಚಿತ್ರ, ನಾಯಿ ಚತ್ತ ತಾಯಿ ಮೂರು ಕೈ ಅದೆಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಇರ್ತಿತ್ತು. ನಮ್ಮನೆ ಬನ್ನಿ ಆಚಾರ್ಯದ ಕಡೆ ನೋಡಿದೆ ಈ ಚಿತ್ರ ಏನು ಅದಕ್ಕೆ ನಮ್ಮಲ್ಲಿ ಎಲ್ಲ ಮಾಡ್ತೀವಿ ಅಂತೇಳಿ. ಏಕಾದಶಿ ಅಂದ್ರೆ ಇಲ್ಲ, ಚಾತುರ್ಮಾಸ್ಯ ಅಂದ್ರೆ ಇಲ್ಲ, ಈಗ ಸಾವಿರ ಜನ ಮಾಡ್ತಾರೆ ಏಕಾದಶಿ ಚಾತುರ್ಮಾಸ್ಯ ಅಂದ್ರೆ ಜನಕ್ಕೆ ಗೊತ್ತಾದ್ರೆ ಮಾಡ್ತಾರೆ, ಅದು ದಟ್ ಇಸ್ ಇಂಪಾರ್ಟೆಂಟ್ ಹೇಳಿದ್ದಿಲ್ಲ. ಅವ್ರ ಸಂಪರ್ಕ ಹಿಂದಿನಿಂದ ಬಂದಿರೋದ್ರಿಂದ ಬರಬೇಗ ಬರುತ್ತೆ ವಾಪಸ್ ಅವರಿಗೆ. ಒಳ್ಳೆ ಫರ್ತ ಇಲ್ಲ ಅಣ್ಣ, ಮತ್ತೆ ಸರಿ ಮಾಡೋ ಸುಲಭ, ಆದರೆ ವ್ಯವಸ್ಥೆ ಬೇಕಾದಷ್ಟು. ಪೂರ್ತಿ ಬ್ಯಾರನ್ ಲ್ಯಾಂಡ್ ಆದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಇವೆಲ್ಲ ಆ ಥರ ಲ್ಯಾಂಡ್ಸ್, ಅಂತ ಓಡಾಡಿದ್ರಿಂದ ಒಳ್ಳೆ ವಾತಾವರಣ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು. ಖಂಡಿತ ಸಾಧ್ಯ ಇದೆ, ಅದಕ್ಕೆಲ್ಲ ಒಂದು ಇದು ಟೈಪ್ ವಾರ್ ಫುಟಿಂಗ್ ಬೇಸಿಸ್ ಅಂತಾರಲ್ಲ, ಆ ಟೈಪ್ ಮಾಡಿದ್ರೆ ಕೆಲಸ ಆಗುತ್ತೆ. ಒಂದ್ಸರಿ ಹೋಗಿ ಬಂದರೆ ಈಗ ಬಹಳ ಸುಲಭ. ಆಮೇಲೆ ಫಾಲೋ ಅಪ್ ಆಕ್ಷನ್ಗೆ ಅವಕಾಶ ಇದೆ. ಈಗ ಹಿಂದೆ ಇರ್ತಿರಲಿಲ್ಲ, ಈ ಕಂಪ್ಯೂಟರ್ ಏನೋ ಒಂದು ಟಚ್ ಬಂದ್ಬಿಡ್ತದೆ, ಆ ಥರ ಬಂದ್ರೆ ಆಗುತ್ತೆ. ಯಾವುದಕ್ಕೆ? ಹಾ, ಅವರ ರಿಲಿಜನ್ ಅಲ್ಲ, ಸ್ಪಿರಿಚುಯಲಿ ಆಂಟಿ ಸ್ಪಿರಿಚುವಲ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಆಂಟಿ ಸ್ಪಿರಿಚುವಲ್ ಅಂದ್ರೆ ವಾಶ್ ಔಟ್ ಆಗುತ್ತೆ ನಿಮ್ದೀಗ. ಏನು ಔಷಧಿ ತಗೊಂಡಿರ್ತೀರೋ, ಈ ಉದಾಹರಣೆ ಹೇಳಿದ್ರೆ ಆಂಟಿ ಅಂತ ಹೇಳಿದ್ರೆ, ಈಗ ನಿಮ್ಗೆ ಬಂದಿರೋ ಜಾಂಡೀಸು, ಅರ್ಥ ಆಯ್ತಾ, ಲಿವರ್ ಎಫೆಕ್ಟ್ ಆಗಿಬಿಟ್ಟಿದೆ, ನೀವಿದ್ದು ಮತ್ತೆ ಎಣ್ಣೆ ತಗೋತೀರಿ, ಈಗ ತಕ್ಷಣ ಏನಾಗುತ್ತೆ, ನೀವು ಔಷಧಿ ತಗೋದಕ್ಕೂ ತಮ್ಮದೇ ಇಲ್ಲ, ವಿರೋಧ ಆಗುತ್ತೆ, ನಿಮ್ಮ ಹತ್ರ ವೇಸ್ಟ್ ಆಗುತ್ತೆ. ಆಗ ಅಲ್ಲೇನು ವರ್ಕ್ ಮಾಡೋದು, ಮೆಡಿಸಿನ್ ಯಾವುದು ವರ್ಕ್ ಮಾಡೋದಿಲ್ಲ, ಆ ಟೈಪ್ ಆಗಿ. ಅದಕ್ಕೋಸ್ಕರ ಯಾವುದು ನಮಗೆ ಕಂಪ್ಯಾಟಿಬಲ್ ಅದನ್ನು ತಗೋಬೇಕು, ನಾನ್ ಕಂಪ್ಯಾಟಿಬಲ್ ಉಪಯೋಗಿಸ್ಬಾರ್ದು ಅಷ್ಟೆ. ಹಾ ಹಾ, ಅಲ್ಲಿ ಏನಾಗುತ್ತೆ? ಹಾ ಸರಿ ಸರಿ, ಹಾ ಹೇಳಿದ್ನಲ್ಲ, ಅವೆಲ್ಲ ನಿಷಿದ್ಧ. ಯಾತಕ್ಕೆ ಅಂದ್ರೆ ಅವ್ರದ್ದೊಂದು ಇದು ಇರ್ತದಳು, ಅಟ್ಮಾಸ್ಫಿಯರ್ ಇರುತ್ತೆ. ಅವರೆಲ್ಲ ಇದಲ್ಲ ವಿಷ್ಣು ಸರ್ವತೋಪರಾಗಲಿ ಸ್ಪಿರಿಚು, ಅವರೆಲ್ಲ ಬಹಳ ಗ್ರೇಟೆಸ್ಟ್ ಆರಿಜನ್, ಒಂದು 400 ವರ್ಷದ ಅವರೆಲ್ಲ ಕೂಡ. ಅದನ್ನ ನಾವು ಉಪಯೋಗ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಗೊತ್ತಿದ್ದ ಜನಗಳು ಹೋಗೋದು ವಿಷಯ ಬೇರೆ, ಗೊತ್ತಿದ್ದ ಹೋಗ ಯಾಕೆ ಹೋಗ್ತಾರೆ ಅದಕ್ಕೆ ಹೋಗೋದಿಲ್ಲ. ಇವತ್ತು ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಇಂಜಿನಿಯರ್ ಸ್ಟೂಡೆಂಟ್ ಇರ್ತಾನೆ, ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಇರುತ್ತೆ, ಹೋಗೋದಿಲ್ಲ ಅವನಿಗೆ. ಯಾಕೆ ತನ್ನ ಕೋರ್ಸ್ ಸಂಬಂಧಪಟ್ಟಿದ್ದಲ್ಲ ಅದು. ಅರ್ಥ ಆಯ್ತಾ? ಎಷ್ಟೇ ಚೆನ್ನಾಗಿರೋದು ಬಿಲ್ಡಿಂಗು, ತನ್ನ ಬಿಲ್ಡಿಂಗ್ ಎಲ್ಲೋ 20 ಕಿಲೋಮೀಟರ್ ದೂರ ಇದೆ, ಯಾವುದೋ ಡರ್ಟಿ ಪ್ಲೇಸಸ್ ಇರುತ್ತೆ, ಸ್ಟಿಲ್ ಹೋಗ್ತಾರೆ. ಯಾಕೆ ತನ್ನ ಸಮ್ ಕನ್ಸರ್ನ್ಡ್ ಅದು. ಇದು ಎಷ್ಟೇ ಚೆನ್ನಾಗಿದ್ರು ಹೋಗೋದಿಲ್ಲ, ಯಾಕೆಂದ್ರೆ ಇದು ಅನ್ಕನ್ಸರ್ನ್ಡ್. ಇವತ್ತು ನಾವು ಯಾವುದೋ ಊರಿಗೆ ಹೋಗಬೇಕು, ಸ್ಟ್ಯಾಂಡಿಂಗ್ ಬಸ್ಸಲ್ಲಿ ಹೋಗ್ತೇವೆ. ಸೂಪರ್ ಡ್ಯೂರ್ ಖಾಲಿ ಬಂದರೂ ಹೋಗೋದಿಲ್ಲ, ಯಾಕೆಂದ್ರೆ ಕೇಳಿ ನಮ್ದು ಇರಲ್ವೆಂಟ್ ಎಲ್ಲೋ ಹೋಗ್ಬಿಡ್ತೀವಿ, ಮತ್ತೆ ನಮಗೆ ನೋವೇರ್ ಅಟ್ ಆಲ್, ವಾಪಸ್ ಬರೋದೇ ಕಷ್ಟ ಆಗುತ್ತೆ ಹೋದ್ಮೇಲೆ. ಅಲ್ಲೇನು ಆ ಥರ ನಮ್ಮ ಊರಿಗೆ ಹೋಗೋದೇ ಸೂಪರ್ ಡ್ಯೂರ್ ಖಾಲಿ ಬಂದರೆ ಭಾರಿ ಖುಷಿ, ಅದು ಸರಿ ಇದೆ. ಆದ್ರೆ ಬೇರೆ ಕಡೆ ಹೋದ್ರೆ ತಗೊಂಡು ಏನು ಮಾಡ್ತೀರಿ ಅದನ್ನ? ಅಲ್ತಾರೆ, ಡಿಫ್ರೆಂಟ್ ಬಿಲೀಫ್ ಇದ್ರೆ ಒಪ್ಲಕ್ಕಾಗೋದಿಲ್ಲ, ಆ ಬಿಲೀಫೇ ಬೇರೆ, ಅವರಿದೇ ಬೇರೆ, ನಾವು ಫಾಲೋ ಮಾಡೋಕ್ಕಾಗೋದಿಲ್ಲ. ಅಲ್ಲಿಷ್ಟು ತಗೊಳ್ಳೋಷ್ಟು ಟೈಮ್ ನಮಗಿಲ್ಲ. ಉದಾಹರಣೆ ಗೊತ್ತಾಯ್ತಾ? ಈಗ ಒಂದು 10 ನಿಮಿಷ ಟೈಮ್ ಇದ್ದಾಗ ಈ ಕಡೆ ಹೋಗೋಣ ಆ ಕಡೆ ಹೋಗೋಣ ಅಂತ ಕೇಳಿದ್ರೆ ಮೊದಲು ಏರ್ಪೋರ್ಟ್ಗೆ ಹೋಗೋಣ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಲೀಜರ್ಲಿ ಇದ್ರೆ ರಿಸ್ಕ್ ತಗೋಬಹುದಾಗ, ನಾವು 1000 ವರ್ಷ ಬದುಕೋ ಯೋಚನೆ ಇದ್ದಿದ್ರೆ ಒಂದು 10 ವರ್ಷ ಅದನ್ನು ಟ್ರೈ ಮಾಡಬೇಡ ಅಂತ ಹೇಳ್ಬೋದಾಗಿತ್ತು. ಹೋಗ್ತಾನೆ, ವೆರಿ ಶಾರ್ಟ್ ಲೈಫ್ ಇರೋದ್ರಿಂದ ಅಟಲ್ಲಿ ರಿಸ್ಕ್ ತಗೊಳ್ಳೋದು ನಮಗೆ ಚಾನ್ಸಸ್ ಇಲ್ಲ, ಎಷ್ಟು ಬೇಗ ಅಷ್ಟು ಬೇಗ ಮುಗಿಸ್ಕೊಂಡ್ಬಿಡ್ಬೇಕು. ಕೃತಯುಗಾದಿಗಳಲ್ಲಿ ಏನಿತ್ತು, ಆ ಏಜ್ ಬಹಳ ಇರ್ತಿತ್ತು ಅವರಿಗೆ, ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ಟ್ರಯಲ್ ಮಾಡ್ಬೋದಾಗಿತ್ತು. ಬೇಕಾದ್ರೆ ಯಾರ ಹೇಳಿದಾರೆ ನೋಡೋಣಂತೆ, ನಾವು ಪ್ರಾಕ್ಟೀಸ್ ಮಾಡಿ ಯಾಕೆ ನೋಡಬಾರ್ದು, ಒಂದು 10 ವರ್ಷ ಅದ್ವೈತ ಫಾಲೋ ಮಾಡಬೇಡ ನೋಡೋಣಂತೆ ಅನ್ಬೋದಾಗಿತ್ತು. ಅನ್ಲಕ್ಕೆ ಬರೋದಿಲ್ಲ ಅವಾಗ, ಯಾಕೆ ರಿಸ್ಕ್ ತೊಗೊಳಕ್ಕೆ ಯಾಕೆ ಸಾಧ್ಯ ನಮಗೀಗ? ಹೌದಲ್ಲ, ಅವಳು ಸೀರಿಯಸ್ ಕೇಸ್ ಇದ್ದಾಗ ಎಕ್ಸ್ಪೆರಿಮೆಂಟ್ ಮಾಡಿ ಶುರು ಮಾಡಿಬಿಟ್ರೆ ಈ ವರ್ಷಕ್ಕೆ ಆ ವರ್ಷಕ್ಕೆ ಕೊಡೋಣ ಅಂತ ಕೇಳಿ, ಸಾಧ್ಯ ಇಲ್ಲ. ನೋಡ್ಕೊಂಡು ಕೊಡ್ಬೇಕಾಗತ್ತೆ ಆ ರೀತಿ. ಯಾವ್ಯಾವ ಆಂಟಿವೇದಿಕ್ ಅವರೆಲ್ಲ ಅವ್ರು ಋಷಭ ಮಾಡ್ತಿದ್ದೇನು, ಅದನ್ನ ಮಾಡಿದ್ದೇನು, ಬಿಸ್ಕೆಟ್ ಮಾಡಕ್ಕೆ ತೋರಿಸಿದ್ದ ಅಷ್ಟೇ ಹೊರತು ಫಾಲೋ ಮಾಡಕ್ಕೆ ತೋರಿಸಿದ್ದಲ್ಲ. ಅದನ್ನ ಡೋಂಟ್ ಡೂ ಇಟ್ ಅಂತ ಹೇಳಿದ್ದು ಅಷ್ಟೇ. ಈರುಳ್ಳಿ ಬೆಳ್ಳಿ ಕೂಡ ಬೆಳೆಸೋದು ಯಾರು? ಈರುಳ್ಳಿ ಬೆಳ್ಳಿ ಬೆಳೆಸೋದು ಯಾರು? ಪರಮಾತ್ಮನ ಕಾಲದಲ್ಲಿ ಪರಮಾತ್ಮನೆ ಮಾಡಿರೋದೆಲ್ಲ ಕೂಡ, ಗೊತ್ತಾಯ್ತಾ? ಅರ್ಥ ಆಯ್ತಾ? ಈಗ ಅದರಿಂದ ಕರುತ್ತಾರೆ ಬಾಡಿ ಬುದ್ಧಿವಂತರು. ಅಲ್ರಿ, ನೀವು ಇನ್ನೆಲ್ಲ ಉಪಯೋಗಿಸಿ ಅಂತೀರಿ, ಈರುಳ್ಳಿ ಬೆಳ್ಳಿ ಭಗವಂತನೇ ಬೆಳೆಸ್ತಿದ್ರೆ ಯಾಕೆ ತಿನ್ನಬಾರ್ದು ಅಂತ ಕೇಳಿದ್ರೆ, ಸೊ ಮುಳ್ಳು ಭಗವಂತನೇ ಬೆಳೆಸ್ತಾರೆ, ಅದನ್ನು ಯಾಕೆ ತಿನ್ನಬಾರ್ದಾಗಿದ್ರೆ? ಹೌದಲ್ಲ, ಭಗವಂತ ಬೆಳೆಸ್ತಾರೆ, ಮುಳ್ಳು ತಿನ್ನಕ್ಕೂ ಜನ ಇದ್ದಾರೆ. ಆ ಕಡೆ ಹೋಗಿ ಉತ್ತರ ಇದಕ್ಕೆ ಹೋಗಿ ನೀವು ಗುಜರಾತ್ ಕಡೆ ಹೋಗಿಬಿಡಿ, ಒಂಟೆಗಳು ಬರೀ ಮುಳ್ಳೆ ತಿನ್ನೋದವು. ಅರ್ಥ ಆಯ್ತಾ? ಈ ಕಡೆ ನಮ್ಮ ಯೂಸ್ ಓಡಾಡ ಹಸು ಓಡಾಡ ಓಡಾಡ್ತಿರ್ತವೆ, ದೊಡ್ಡ ಮುಳ್ಳಿನ ಗಿಡ ಡೈರೆಕ್ಟ್ ತಿಂತಾ ಇರುತ್ತೆ, ಅವಕ್ಕೆ ಅಫೆಕ್ಟ್ ಆಗಲ್ಲ ಮುಳ್ಳು, ಅದಕ್ಕೆ ಅದು ಅಡ್ಜಸ್ಟ್ ಆಗಿರೋ, ಅವ್ರು ಟೀ ತಿರೋದೇ ಹಾಗೆ ಅವಕ್ಕೆಲ್ಲ. ಈ ಹಾವು ಗರಡ ಪಕ್ಷಿ ಹಾವು ತಿನ್ನುತ್ತೆ, ಮನುಷ್ಯ ಹತ್ರ ಸತ್ತೋಗ್ತಾನೆ, ಅವ ಸುಖವಾಗಿ ತಿಂದು ಬಿಸಾಕೋಗುತ್ತೆ. ದೇವರ ಆ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಅದರಿಂದ ನಾವು ಎಲ್ಲರೂ ಹಾಗೆ ಯಾಕಂತ ಕೇಳಕ್ಕೆ ಬರಲ್ಲ. ನಮಗಿದು ಸೂಟ್ ಆಗುತ್ತೆ ದೇವ್ರು ಹೇಳ್ಕೊಂಡು ಅಂಗಡಿಯಲ್ಲಿ ಸಾವಿರ ಔಷಧಿ ಇರುತ್ತಲ್ಲ, ತಗೋದು ಯಾವ ತಗೋತೀವಿ? ನೀವೇನಾದ್ರು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಎಷ್ಟಿರುತ್ತೆ ಔಷಧಿ ಅದರೊಳಗೆ? ನಾವು ಯಾವ್ದು ತಗೋತೀವಿ? ಇರೋದೆಲ್ಲ ಕೊಡೋದ್ ಕೇಳ್ತೀವ? ನಮ್ಗೆ ಯಾವ್ದು ಬೇಕೋ ಅದು ಒಂದೇ, ಅದು ಹತ್ತು ಮಾತ್ರೆ ಹತ್ತು ಮಾತ್ರೆ ಹನ್ನೊಂದು ತಗೋದಿಲ್ಲ, ಮತ್ತೆ ಹತ್ತಂದ್ರೆ ಹತ್ತೆ, ಹನ್ನೊಂದಂದ್ರೆ ಹನ್ನೊಂದೇ. ಯಾಕಂದ್ರೆ ಬೇಕಾಗಿರೋದೇ ಅಷ್ಟು, ಬೇಕೇ ನಮ್ಗೆ ಬೇರೆ ಬೇಕಾಗಿಲ್ಲ. ನಮಗೆ ಅದನ್ನ ನೋಡ್ಕೊಡೋರು ಯಾರು? ನಮಗೆ ಡಾಕ್ಟ್ರ್ ಹೇಳ್ತಾರಷ್ಟೇ. ಮೆಡಿಕಲ್ ಸ್ಟೋರ್ನಲ್ಲಿ ಮೆಡಿಸಿನ್ ಸಿಕ್ಕರು ಕೂಡ ಹೇಳ್ಬೇಕಾದ್ರೆ ಡಾಕ್ಟರ್ ಅಷ್ಟೇ ಇದೆ. ಅದಕ್ಕೆ ವೇದವ್ಯಾಸ್ತವರು ಅಷ್ಟೇ ಬರೆದು ಇದನ್ನು ಓದಿ ಅಂತ ಹೇಳಿದ ಮೇಲೆ ಅದನ್ನು ಓದ್ಬೇಕು ನಾವು ಅಷ್ಟೇ, ಬೇರೆ ಓದಾಗಿಲ್ಲ, ಬೇರೆ ಫಾಲೋ ಮಾಡಾಗಿಲ್ಲ, ಬೇರೆ ನೋಡಾಗಿಲ್ಲ. ಆ ರೀತಿ
ಆಚಾರ್ಯ ನಮಸ್ತೆ. ಜಗತ್ತಿನಲ್ಲಿ ಒಂದು ಕರ್ಮಭೂಮಿ ಪುಣ್ಯಭೂಮಿ ಅಂತ ಹೇಳ್ತಾರಲ್ಲ, ಆಸಕ್ತಿ ಹಿಮಾಚಲ. ಈಗ ನಾವು ಕೆಲವು ಕ್ಷೇತ್ರಕ್ಕೆ ಹೋಗೋ ಹಾಗಿಲ್ಲ ಹೀಗೆ ಅಂತ ಹೇಳಿ, ಒಂದು ತೀರ್ಥಕ್ಷೇತ್ರಕ್ಕೆ ಒಂದು ಉದಾಹರಣೆಗೆ ನಾವು ಬೆಂಗಳೂರಿನಲ್ಲಿ ವಿದ್ಯಾಪೀಠ ಇದೆ, ನಾವು ಯಾವಾಗಾದ್ರೂ ಹೋಗ್ತೇವೆ, ಅಲ್ಲಿ ಗ್ರಂಥಗಳು ನೋಡ್ತೇವೆ, ಆಸಕ್ತಿ ಬರುತ್ತೆ. ಹೀಗೆ ನಾವು ಹೋಗ್ದೇ ಇದ್ರೆ ಆ ಕ್ಷೇತ್ರಗಳಿಗೆ ಅಲ್ಲಿರ್ತಕ್ಕಂತಹ ಜನಗಳಿಗೆ, ಅವರು ಹಿಂದೂಗಳೇ ಅಲ್ವಾ, ಅವರಿಗೂ ಆಚಾರ ಕೊಟ್ಟಿರತಕ್ಕಂತಹ ಒಂದು ತತ್ವಜ್ಞಾನದ್ದು ಅವರು ಹೇಗೆ ಲಾಭಾನ್ವಿತರಾಗೋದು? ಇದರ ನಾವು ಪ್ರತಿಬಂಧಕಗಳು ಹಾಕೊಂಡ್ರೆ ಈ ತರ ವಿಷಯ ತೀರ್ಥಕ್ಷೇತ್ರ ಒಂದು, ಈ ತರ ವಿಷಯದಲ್ಲಿ ಬೆಳವಣಿಗೆ ಹೇಗೆ ಆಗುತ್ತೆ?
ನಿಮ್ ಪ್ರಶ್ನೆ ಬೇರೆ ಇದೆ. ತೀರ್ಥಕ್ಷೇತ್ರ ಪ್ರಶ್ನೆ ಬೇರೆ, ಪ್ರಾಪಗೇಷನ್ ಪ್ರಶ್ನೆ ಬೇರೆ. ಗೊತ್ತಾಯ್ತಿಲ್ಲ. ತೀರ್ಥಕ್ಷೇತ್ರಕ್ಕೂ ಪುಣ್ಯಾರ್ಜನೆಗೆ ಹೋಗ್ತಕ್ಕಂಥ ನಮ್ಮ ಕಮಿಟೆಡ್ ಅಪ್ರೋಚ್ ಇದು. ಪ್ರಾಪಗೇಷನ್ ಎಂಬುದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಅದು, ಗೊತ್ತಾಯ್ತು. ಡಿಫರೆಂಟ್ ಆಸ್ಪೆಕ್ಟ್ಸ್ ಎರಡು ಕೂಡ ಅರ್ಥ ಆಯ್ತಾ? ಈಗ ಡಿಫರೆಂಟ್ ಆಸ್ಪೆಕ್ಟ್ಸ್ ಆದ್ರಿಂದ ಹೌ ಟು ಪ್ರಾಪಗೇಟ್ ಫಿಲಾಸಫಿ ಟು ಅದರ್ ಪೀಪಲ್ ಹು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಇಟ್ ಎಂಬ ಪ್ರಶ್ನೆನೇ ಬೇರೆ. ಅದಕ್ಕೆ ಬೇರೆ ಯೋಚನೆ ಮಾಡೋಣ. ಬಟ್ ತೀರ್ಥಕ್ಷೇತ್ರ ಮಿಕ್ಸ್ ಮಾಡಬೇಕಾಗಿಲ್ಲ ಅದನ್ನು. ಅರ್ಥ ಆಯ್ತಾ? ಈಗ ತೀರ್ಥಕ್ಷೇತ್ರ ಪರ್ಪಸ್ ತೊಗೊಂಡ್ರೆ ಇಷ್ಟೇ. ಇವತ್ತು ಪಾರಿನಿಗೆ ಹೋಗೋರು ಕೂಡ ಥೇಮ್ಸ್ ನದಿನ ತೀರ್ಥ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ಇಂಗ್ಲೆಂಡಿನ ಕ್ಷೇತ್ರ ಅಂತ ಕರೆಯೋದಿಲ್ಲ. ಅದು ಬಿಸಿನೆಸ್ ಸೆಂಟರ್ ಆಗಿ ಈ ಸೆಂಟರ್ ಆಗುತ್ತೆ ಹೊರತು ತೀರ್ಥ ಅವ್ರು ಯಾರು ಕರೆದಿಲ್ಲ. ಪ್ರಾಪಗೇಷನ್ ಇಸ್ ಆಲ್ಟುಗೆದರ್ ಡಿಫರೆಂಟ್. ಅದನ್ನು ಹ್ಯಾಂಗ್ ಮಾಡೋಣ ಅಂತ ಪ್ರಶ್ನೆ ಮಾಡಿದ್ರೆ ಆ ವಿಷಯ ಬೇರೆ, ಅದರ ಡಿಫರೆಂಟ್ ಇಶ್ಯೂ, ಅದ್ರ ಯೋಚನೆ ಮಾಡೋಣ. ಬಟ್ ಇದಕ್ಕೆ ಮಿಸ್ ಮಾಡೋಣ ಸಿಟಿ ಇಲ್ಲ.
ನಾವು ಕಮ್ಯುನಿಕೇಷನ್ ಒಂದು ಸಜ್ಜನರ ಸಂಘದಿಂದ ನಾವು ಜ್ಞಾನ ಪಡೆಯುವ ಸಾಧ್ಯತೆ, ಮತ್ತೆ ಪರಿಚಯನೂ ಆಗುವಂಥದ್ದು. ಸುಮಾರು ಜನ ನಾವು ಪರಿಚಯ ಆಗೋದೇ ತತ್ವಜ್ಞಾನಕ್ಕೆ ಸಂಪರ್ಕದಿಂದ ಮತ್ತು ಚರ್ಚೆಗಳಿಂದ ಅಥವಾ ಮಾತುಕತೆಯಿಂದ. ಸೊ ತತ್ವಜ್ಞಾನ ಗೊತ್ತಿರೋರೇನ ಅಲ್ಲಿ ಹೋಗದೇ ಇದ್ರೆ ಅಲ್ಲಿರ್ತಕ್ಕಂತಹ ಸಜ್ಜನರು ಅಂತ ಹೇಳ್ಬೋದು, ಗೊತ್ತಿಲ್ಲ ನನಗೆ, ಅಲ್ಲಿರ್ತಕ್ಕಂಥ ಹಿಂದೂಗಳೇ ಅವರು, ಭಾರತೀಯರೇ. ಸೊ ಅವರು ಹೇಗೆ ಲಾಭಾನ್ವಿತರಾಗ್ತಾರೆ? ನಾವು ತೀರ್ಥಕ್ಷೇತ್ರ ಒಂದು ಪ್ರತಿಬಂಧಕ,
ಅದೇ ಆ ವಿಷಯ ಬಿಟ್ಟು ಪೂರ್ತಿ ಬಿಟ್ಬಿಡಿ ಅದನ್ನ, ದಟ್ ಇಸ್ ಆಲ್ ಟುಗೆದರ್ ಡಿಫರೆಂಟ್. ಆದ್ರಿಂದ ಇದನ್ನೇ ಬೇರೆ ಪ್ರಶ್ನೆ ಕೇಳಿ ನೀವು. ನಾವು ಹೋಗದೆ ಹೋದ್ರೆ ಇದಾಗುತ್ತೆ ಎಂಬ ಪ್ರಶ್ನೆ ಬೇಡ. ಹೌ ಟು ಎಜುಕೇಟ್ ದೋಸ್ ಪೀಪಲ್ ಎಂಬ ಪ್ರಶ್ನೆ, ಹೌ ಟು ಪ್ರಾಪಗೇಟ್ ಅವರ್ ಫಿಲಾಸಫಿ ಟು ದೋಸ್ ಪೀಪಲ್ ಎಂಬ ಆ ಪ್ರಶ್ನೆ ಬೇರೆ. ಅದು ಅದನ್ನ ಬೇರೆ ರೀತಿ ಟ್ಯಾಕಲ್ ಮಾಡಿ, ಈ ರೀತಿ ಮಿಕ್ಸಪ್ ಮಾಡೋ ಸಿಟಿ ಇಲ್ಲ. ಅವ್ರು ಹೇಗೆ ತಿಳಿಸ್ಬೇಕು ನಾವು? ದಟ್ ಈಸ್ ಎ ಡಿಫರೆಂಟ್ ಕ್ವಶನ್. ಆದ್ರಿಂದ ಅದು ಮೆಥಡ್ ಇದೆ ಇವತ್ತು, ಅರ್ಥ ಆಯ್ತಾ? ಇವತ್ತು ಮೆಥಡ್ ತುಂಬಾ ಮೆಥಡ್ ಇದೆ, ನಾವೇ ಹೋಗೇ ಮಾಡ್ಬೇಕನ್ನ ಸಿಟಿ ಇಲ್ಲ ಇವತ್ತು. ಅರ್ಥ ಆಯ್ತಾ? ಇವತ್ತು ನಮ್ಮ ಎಷ್ಟು ಕಂಪ್ಯೂಟರ್ ಆಗಲಿ ಇದರಲ್ಲಿ ಇಂಪ್ರೂವ್ ಆಗಿದೆ ಅಂತ ಕೇಳಿದರೆ ಅಲ್ಲಿ ಕುತ್ಕೊಂಡವ್ರು ಎಷ್ಟೋ ಜನ ಹೇಳ್ತಿರ್ತಾರೆ. ನಾವು ಬೆಂಗಳೂರಲ್ಲಿದ್ದಾಗಿರ್ತೀವಿ, ಯಾವಾಗಲೂ ಸಿಡಿಗಳಿಗೆ ಕೇಳ್ತಿರ್ತೀವಿ, ನಮಗೆ ಗೊತ್ತೇ ಆಗಲ್ಲ ಟೈಮ್ ಅಂತ ಹೇಳ್ತಾರೆ. ಇನ್ನು ಹೆಚ್ಚಾಗಿ ಮಾಡ್ತೀವಿ ಅಂತ ಹೇಳ್ತಾರೆ, ಮೋರ್ ಎಫೆಕ್ಟಿವ್. ಅದು ಅಲ್ಲಿಗೆ ಹೋಗ್ಬೇಕಂದ್ರೆ ಸಿಟಿ ಏನಿಲ್ಲ. ಅಂತ ಪ್ರಸಂಗ ಬಂದ್ರೆ ವಿಚಾರ ಮಾಡ್ಬೋದು, ಆ ವಿಚಾರ ಬೇರೆ. ಬಟ್ ಅದೊಂದು ಆರ್ಗ್ಯುಮೆಂಟ್ ಹೋದವ್ರು ಯಾರೋ ಆರ್ಗ್ಯೂ ಇಟ್ಕೊಂಡು ಹೋದವರೇ ಹೊರತು ಅದನ್ನ ಮಾಡಿದವರಿಲ್ಲ. ಹೋಗೋ ಪರ್ಪಸ್ ಬೇರೆ, ಹೇಳೋ ಪರ್ಪಸ್ ಬೇರೆ. ಬಟ್ ನಿಜವಾಗ್ಲೂ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಮಾಡ್ಬೋದು ಪ್ರಾಪಗೇಟ್ ಮಾಡೋಕ್ಕೆ. ಉದಾಹರಣೆ, ಒಬ್ರು ಯಾರೋ ನ್ಯೂಜಿಲೆಂಡಲ್ಲಿ ಒಬ್ಬ ಹುಡುಗ ಇದ್ದಾನೆ, ಒಂದು 6 ತಿಂಗಳಿಂದ ಫೋನ್ ಮಾಡ್ದ. ನಮ್ಮ ಫಿಲಾಸಫಿ ನಮ್ಗೆ ಏನೂ ಗೊತ್ತಿದ್ದಿಲ್ಲ, ಸಿಡಿ ಕೇಳಿದೆ ಭಾರಿ ಖುಷಿ ಆಯ್ತು ನನಗೆ, ಓದ್ಬೇಕು ಅಂತ ಅನಿಸ್ಬಿಟ್ಟಿದೆ. ಸಂಧ್ಯಾ ಜನ್ಮದಲ್ಲೇ ಮಾಡಿಲ್ಲ ನಾನು, ಇನ್ಮೇಲೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ಅದಕ್ಕೆ ಬೆಂಗಳೂರಿಗೆ ಬಂದು ಕಲ್ತ್ಕೊಂಡು ಹೋಗ್ತೇನೆ ಅಂತೇಳಿ ಮೊನ್ನೆ ಬಂದ, ಡಿಸೆಂಬರಲ್ಲಿ ಬಂದ, ಒಂದು ತಿಂಗಳಿದ್ದ. ಆಮೇಲೆ ನಾನು ಇಲ್ಲೇ ಕೆಲಸ ಹುಡುಕ್ತೇನೆ ಅಂತ ಹೇಳಿದ್ರೆ ಕೆಲಸ ಸಿಗಲಿಲ್ಲ ಅದಕ್ಕೆ. ಮತ್ತೆ ನ್ಯೂಜಿಲೆಂಡ್ಗೆ ಒಂದು ವರ್ಷ ಬಿಟ್ಟು ಬರ್ತೀನಿ ಅಂತ ಹೋದ. ಮೊನ್ನೆ ಫೋನ್ ಮಾಡಿದೆ, ಆಚಾರ್ಯ ಇರ್ಲಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೀಗ, ಸಂಧ್ಯಾಂದ್ರೆ ಕಲ್ತು ಬಿಟ್ಟಿದ್ದೀನಿ, ಪೂರ್ತಿ ಮೈಂಡ್ ಚೇಂಜ್ ಆಗಿಬಿಟ್ಟಿದೆ. ಅದಕ್ಕೆ ನಮ್ಗೆ ಕೆಲಸ ಸಿಗುತ್ತೆ, ಬೆಳಗ್ಗೆ ವಾಪಸ್ ಬಂದ್ಬಿಡ್ತೀನಿ. 10 ಐ ಎಮ್ ರಿಟರ್ನಿಂಗ್, February 10th ಬರ್ತಾ ಇದ್ದಾನೆ. ಅದು ಮನಸ್ಸು ರಿಸೈನ್ ಮಾಡಿಬಿಟ್ಟೆ ಆಗಲೇ, ನಾನು ವಾಪಸ್ ಬರ್ತಾ ಇದ್ದೇನೆ. ಇದೆಲ್ಲ ಎಲ್ಲಿ ಎದುರು ಕೇಳಿದ್ದಲ್ಲ, ಅದು ನೋಡೇ ಇಲ್ಲ ಫಸ್ಟ್ ಆಫ್ ಆಲ್. ಅರ್ಥ ಆಯ್ತಾ? ನೋಡೇ ಇಲ್ಲ. ಅದು ಅದರಿಂದ ಎಫೆಕ್ಟ್ ಬೇಕಾದಷ್ಟು ಆಗುತ್ತೆ. ಇದು ಮನ ಸೀಟ್ ಇದೆ. ಬೇರೆ ಫಾರಿನರ್ ಬಂದಾಗ ಎಷ್ಟು ಜನ ಬರ್ತಿರ್ತಾರೆ ಮನೆಗೆ, ಇನ್ವೇರ್ ನಾನ್ ಬ್ರಾಮಿನ್ಸ್ ಬರ್ತಾರೆ, ಅಲ್ಲಿಯವರು ಬಂದಾಗೂ ಬರ್ತಾರೆ. ಆದ್ರಿಂದ ಪ್ರಾಪಗೇಟ್ ಮಾಡೋದು ಇವತ್ತಿನ ಕಾಲಕ್ಕೆ ಇಟ್ಟು ನಾಟ್ ಅಟ್ ಆಲ್ ಎ ಬಿಗ್ ಪ್ರಾಬ್ಲಮ್. ಬುಕ್ಸ್ ಇದೆ ಇವತ್ತು, ಬುಕ್ಸ್ ಇದೆ, ಆಮೇಲೆ ರೇಡಿಯೋ ಇದೆ, ಟಿವಿ ಇದೆ, ಸಿಡಿಗಳಿದೆ, ಟಿವಿಗಳಲ್ಲಿ ಅಕೇಶನಲಿ ಮಾಡೋದಕ್ಕೆ ಅವಕಾಶ ಇದೆ, ಬೇಕಾಷ್ಟು ಚಾನ್ಸಸ್ ಇದೆ. ಇವತ್ತು ಆಗ್ಲಪ್ಪ ಅಲ್ಲಿ ಹೋಗಿ ಮಾಡ್ತೀವಿ. ಇಲ್ಲಿದ್ದಾರೆ ಎಷ್ಟು ಜನ ಮಾಡಿದ್ದಾರೆ ಹಾಗಿದ್ರೆ ಆ ಲೆಕ್ಕ ತಗೊಂಡ್ರೆ? ಇಂಡಿಯಾದಲ್ಲಿ ಎಷ್ಟು ಮಾಡಿದ್ದೀರಿ ಫಸ್ಟು? ಇಂಡಿಯಾದಲ್ಲೇ ಬೆಂಗಳೂರು ಮೈಸೂರು 4 ಜನ ಬಿಟ್ಬಿಟ್ರೆ, ಉಳಿದ ಕಡೆ ಎಲ್ಲಿದೆ? ಅಲ್ಲಿಗೆ ಯಾಕೆ ಹೋಗ್ಬಾರ್ದು ಫಸ್ಟ್ ಆಗಿದ್ರೆ? ಹೌದಲ್ಲ, ಅಲ್ಲಿ ನಿಮ್ಮನೇ ಕಸ ಬಳ್ಕೊಂಡಿಲ್ಲ, ಪಕ್ಕದ ಮೇಲೆ ಕಸ ಗುಡಿಸ್ತೀನಿ ಅಂತ ಹೋದಾಗುತ್ತೆ. ನಿಮ್ಮನೆಯಲ್ಲೇ ಬೇಕಾದಷ್ಟು ಕಸ ಬಿದ್ದಿದೆ, ಯಾಕೆ ಕ್ಲೀನ್ ಮಾಡೋದಿಲ್ಲ? ಈಗ ನೀವು ಕೆಲವು ಊರಿಗೆ ಹೋಗಿ, ಏನೇನೂ ಗೊತ್ತಿಲ್ಲ ಕೆಲವು ಊರವರಿ, ಪಾಪ ಟೋಟಲಿ ಬಿಗ್ 0. ಅದನ್ನ ಯಾಕೆ ಮಾಡಬಾರ್ದು ಫಸ್ಟ್? ಅದನ್ನೆಲ್ಲ ಮಾಡಿದ್ಮೇಲೆ ಮುಂದಿನ ಪ್ರಶ್ನೆ ಬಂದೇ ಬರುತ್ತೆ, ಆಟೋಮೆಟಿಕಲಿ ಮುಂದಿನ ಪ್ರಶ್ನೆ ಮಾಡ್ಬೋದು, ಅದನ್ನ ನಾ ಮಾಡ್ಬೇಕು. ರೈಟ್. ಅದು ಕರೆಕ್ಟ್. ಯಾಕೆಂತ ಕೇಳಿದರೆ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಈ ಪ್ರತಿಷ್ಠಾಪನೆ ಮಾಡೋರಿಗೆ ಪ್ರತಿಷ್ಠಾಪನೆ ಮಂತ್ರಗಳಾಗಲಿ ಕಾಲ ಸರಿಯಾಗಿ ಗೊತ್ತಿರಬೇಕು. ಗೊತ್ತಾಯ್ತಾ? ಇವತ್ತು ಕನೆಕ್ಷನ್ ಕೊಡ್ಬೇಕು, ಲೈಸೆನ್ಸ್ ಮಾತ್ರ ಮಾಡ್ತಾರೆ ಎಲೆಕ್ಟ್ರಿಷಿಯನ್ ಕೊಟ್ಟರೆ. ಇವತ್ತು ನಮ್ಮ ಮನೆ ಎಲ್ಲವನ್ನು ಯಾವನ ಮನೆ ಮಾಡಿಬಿಡ್ತಾರೆ, ನಾವು ಮಾಡ್ಕೊಳ್ಳೋಕೆ ಬರಲ್ಲ. ಈ ಪೋಲಿಂದ ಕನೆಕ್ಷನ್ ಕೊಡ್ಬೇಕಾದ್ರೆ ನಾವು ತಗೊಳಕ್ ಬರಲ್ಲ, ಅವ್ರು ಕೊಡ್ಬೇಕಂತ ವ್ಯವಸ್ಥೆ ಇದೆ. ಅದು ಪ್ರತಿಷ್ಠಾಪನೆ ಅಂದ್ರೆ ಏನು? ದೇವತೆ ಆವಾಹನ ಮಾಡೋ ಕ್ರಮ ಅದು. ಗೊತ್ತಾಯ್ತಾ? ಆವಾಹನ ಮಾಡೋ ಕ್ರಮ ಗೊತ್ತಿರಬೇಕಾದ್ರೆ ತಂತ್ರಸಾರೋಕ್ತ ರೀತಿಯಲ್ಲಿ ಮಾಡಬೇಕು. ಅವರು ಯಾರ್ಯಾರೇ ಮಾಡಿದ್ರೆ ಕನೆಕ್ಷನ್ ಸರಿ ಇರೋದಿಲ್ಲ, ಅದರಿಂದ ವೇಸ್ಟ್ ಅಷ್ಟೇ, ಹೋಗಿ ಪ್ರಯೋಜನ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ಶ್ರೀಶೈಲ ಅವೆಲ್ಲ ದೊಡ್ಡ ಕ್ಷೇತ್ರಗಳು, ಅದಕ್ಕೆಲ್ಲ ಹೋಗ್ಲೇಬೇಕು. ಶ್ರೀಶೈಲ ಆಮೇಲೆ ಯಾವುದು ಕಾಶಿ, ಕುಂಭಕೋಣ, ಆಮೇಲೆ ರಾಮೇಶ್ವರ, ಅದರೆಲ್ಲ ಪ್ರಶ್ನೆನೇ ಇಲ್ಲ. ಗೊತ್ತಾಯ್ತಾ? ಎಂದು ಎಲ್ಲಿ ಸಿಕ್ಕರಲ್ಲಿ ಹೋಗ್ಬೇಡಿ, ಎಲ್ಲಿ ಸಿಕ್ಕರಲ್ಲಿ ಈಶ್ವರ ಗುಡಿಗೆಲ್ಲ ವಿಷ್ಣು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ನಾವು ಹರಿಕನಾಮಸ್ವರ ಹೇಳ್ತಾರೆ, ನರರಿಂದ ನಿರ್ಮಿತ ಹರಿವಾಯು ಪ್ರತಿಮೆಗಳಿಗೆ ಅಭಿನವಿಸುತ್ತೆ ನರನು ತಾ ದೈತ್ಯ. ಹರಿವಾಯುಗಳು ಪ್ರತಿಮೆಗಳಿಗೆ, ಅರ್ಥ ಆಯ್ತಾ? ಯಾರೋ ಪ್ರತಿಷ್ಠಾರ ಆಂಜನೇಯ ಹೋಗ್ಬೇಡಿ ಅಂತ ಹೇಳ್ತಾರೆ. ಯಾರೋ ಪ್ರತಿಷ್ಠಾರ ವಿಷ್ಣು ಹೋಗ್ಬೇಡಿ, ಅವ್ರ ಮಂತ್ರ ಗೊತ್ತಿಲ್ಲ ತಂತ್ರ ಗೊತ್ತಿಲ್ಲ ತಗೊಂಡು ಏನ್ ಮಾಡ್ತೀರಿ ಅಂತ. ಇನ್ವ್ಯಾಲಿಡ್ ಅದು. ಹಾ, ಡಾಕ್ಟರ್ ಅದ್ರದ್ದು ಔಷಧಿ ತಗೋಬೇಡಿ ಅಂತಾರಲ್ಲ ಹಾಗೆ, ಅದೇನು ತಪ್ಪಲ್ಲ. ಜನ ಏನ್ ತಿಳ್ಕೊಂಡ್ಬಿಟ್ರು ಶಿವನ್ ದ್ವೇಷ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಏನು ದ್ವೇಷ ಅಲ್ಲ, ಅದು ಉದ್ಧಾರಕ್ಕೆ ಹೇಳಿದ ಮಾತಷ್ಟೇ. ಅದು ಡಿಫ್ರೆಂಟ್ ಇಶ್ಯೂ, ಇಶ್ಯೂನೇ ಬೇರೆ ಅದು. ಅದು ಉದಾಹರಣೆಗೆ ನಮ್ಮಲ್ಲೂ ಕೂಡ ಸ್ವಯಂ ವ್ಯಕ್ತ ಅಂತ ಬಂದ ಕಾಲಕ್ಕೆ ಅದು ಮೈಲಿಗೆ ಇಲ್ಲ, ಅದೊಂದು ಕಾನ್ಸೆಪ್ಟ್. ಗೊತ್ತಾಯ್ತಾ? ಪಾಂಡವರಂಗಂಡು ಎಲ್ಲರೂ ಮುಟ್ತಾರೆ, ಉಡುಪಿ ಕೃಷ್ಣ ಮುಟ್ಲಕ್ಕೆ ಬರೋದಿಲ್ಲ. ಯತಿಗಳು ಅದು ಪೀಠಾಧೀಶರು ಮಾತ್ರ ಆಗಬೇಕು, ಬರೀ ಬಿಡಿ ಸನ್ಯಾಸಿಗಳು ಮುಟ್ಲಕ್ಕೆ ಬರೋದಿಲ್ಲ. ಅದು ಸ್ಪೆಷಲ್ ನಿಯಮಗಳಷ್ಟೇ, ಅದೇನು ದೋಷ ಅಲ್ಲ. ಅದು ಆ ಕನ್ವೆನ್ಷನ್ ಏನು ಮಾಡ್ಕೊಂಡಿರ್ತಾರಲ್ಲ, ಆ ಇದಕ್ಕೆ ಅದು ಸೂಟ್ ಆಗುತ್ತಾ ಅಂತಂದ ಯೋಚನೆ ಇಲ್ಲ. ಇವತ್ತು ಭಾರಿ ಚಳಿ ಇದ್ದ ಕಾಲಕ್ಕೆ ಫುಲ್ ಶಾಲು ಶಟರ್ ಇರುತ್ತೆ, ಬದ್ರಿ ಪೂಜೆ ಮಾಡೋರೆಲ್ಲ ಶಟರ್ ಒಳಗೆ ಇದನ್ನ ಹಾಕೊಂಡ್ಬಿಟ್ಟಿರ್ತಾರೆ, ಫುಲ್ ಇದನ್ನ ಹಾಕೊಂಡು. ಅಲ್ಲಿ ವಾತಾವರಣ ಕ್ಲೈಮೇಟ್ ಆಗಿದೆ, ಆದ್ರಿಂದ ಹಾಗೆ ಮಾಡ್ತಾರೆ. ಇಲ್ಲಿ ಆ ರೀತಿ ಮಾಡಕ್ಕೆ ಬರೋದಿಲ್ಲ. ಹೌದು, ಬರ್ಲಕ್ಕೆ ಆಗ್ಬಿಡೋದಿಲ್ಲ, ಸನ್ನಿಧಾನ ಅಫೆಕ್ಟ್ ಆಗುತ್ತೆ ಅಂತ ಅರ್ಥ. ಹೇಳಲಿಲ್ಲ ನಿಮಗೀಗ? ಆದ್ರಿಂದ ಪ್ರತಿಯೊಬ್ಬರಲ್ಲೂ ರೇಡಿಯೇಷನ್ ಇರುತ್ತೆ ಯಾವಾಗಲೂ ಕೂಡ, ಬಾಡಿಯಿಂದ ರೇಸ್. ಅದು ಸೈಂಟಿಫಿಕಲಿ ಪ್ರೂವ್ಡ್. ಅದು ಯಾವನೋ ಬಂದರೆ ಒಂಥರ ಡಿಸ್ಟರ್ಬ್, ಮೈಂಡ್ ಡಿಸ್ಟರ್ಬ್ ಆಗುತ್ತೆ ನಮಗೆ. ಆಕ್ಚುಲಿ ನಮಗೆ ಡಿಸ್ಟರ್ಬ್ ಯಾಕಾಗಲ್ಲ ನಿಮ್ಗೆ ಗೊತ್ತಿಲ್ಲ. ಅದು ಕೂಡ ನಾವು ಹಾಗೆ ಇರ್ತೀವಿ ಗೊತ್ತಾಗಲ್ಲ, ಇನ್ನೊಬ್ರು ಕೊಳಕ ಬಂದ್ರೆ ತಕ್ಷಣ ಅರ್ಥ ಆಗುತ್ತೆ ವಾಸನೆ ಇದ್ದವನು. ಆ ಟೈಪ್ ಪ್ರತಿಯೊಂದು ಬಾಡಿಗೂ ಕನೆಕ್ಟೆಡ್ ತಮ್ಮದೇ ಒಂದು ಇದಿರುತ್ತೆ. ಗೊತ್ತಾಯ್ತಾ? ಅದು ಬಂದಾಗ ಏನಾಗುತ್ತೆ, ಸನ್ನಿಧಾನ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಇವತ್ತು ಇಂಜಿನಿಯರಿಂಗ್ ಸ್ಟೂಡೆಂಟು ನಾಳೆ ಪರೀಕ್ಷೆಯಲ್ಲಿ ಓದ್ತಾ ಇದ್ದಾನೆ, ಈಗ ತನ್ನ ಕ್ಲಾಸ್ದವನೇ ಬಂದು ಅಫೆಕ್ಟ್ ಆಗಲ್ಲ ಅವನಿಗೆ, ಬೇರೆಯವ್ರು ಬಂದು ಅಫೆಕ್ಟ್ ಆಗುತ್ತೆ ಅವನು ಓದಿಗೆ. ಅರ್ಥ ಆಯ್ತಾ? ಕ್ಲಾಸ್ದವ್ರು ಬಂದಾಗ ಏನಾಗುತ್ತೆ, ಸೇಮ್ ಸಬ್ಜೆಕ್ಟ್ ಡಿಸ್ಕಸ್ ಮಾಡೋದ್ರಿಂದ ವೇಸ್ಟ್ ಟೈಮ್, ವೇಸ್ಟ್ ಆಫ್ ಟೈಮ್ ಅನ್ನೋದಿಲ್ಲ ಅವ. ಬೇರೆಯವ್ರು ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಇವನು ಓದ ಎಫೆಕ್ಟ್ ಆಗುತ್ತೆ ಆ ಥರ. ಅದು ಅದಕ್ಕೋಸ್ಕರ ಬೇರೆಯವ್ರು ಬಂದಾಗ ಆ ಶುದ್ಧಿ ಕಡಿಮೆ ಆಗುತ್ತಾ ಅದರಿಂದ ಹೋಗಬೇಡಿ ಅಂತ ಹೇಳ್ತಾರೆ ಅಷ್ಟೆ. ಅದು ತಪ್ಪಲ್ಲ. ಹಾ, ಆ ರೀತಿ ಮೇಂಟೈನ್ ಮಾಡೋದ್ರಿಂದ ಒಂದು ಒಂದು ಕಾನ್ಸೆಪ್ಟ್ ಇದು ಉಳ್ಕೊಳ್ಳುತ್ತೆ, ಮಡಿ ಕಾನ್ಸೆಪ್ಟ್ ಆಗಲಿ ಪ್ಯೂರಿಟಿ ಕಾನ್ಸೆಪ್ಟ್ ಉಳ್ಕೊಳ್ಳುತ್ತೆ. ಅದು ತಪ್ಪಲ್ಲ, ನ್ಯಾಚುರಲ್. ಅದು ನಮ್ಮಲ್ಲಿ ಉದಾಹರಣೆಗೆ ಎಲ್ಲ ಫಸ್ಟ್ ಕ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿರ್ತಾರೆ, ಯಾವ ಗಲೀಜು ಬಂದು ಏನಾಗುತ್ತೆ ಮತ್ತೆ ತಕ್ಷಣನೇ ಛೇ ಎಲ್ಲ ಪೊಲ್ಯೂಟ್ ಮಾಡಬೇಡ ಹೋಗು ಅಂತ ಹೇಳ್ಬಿಡ್ತಾರೆ. ಆ ಥರ ಲೈಕ್ ಮೈಂಡೆಡ್ ಅನ್ಲೈಕ್ ಮೈಂಡೆಡ್ ಅಂತ ಕರಿತೇವಲ್ಲ, ಅದೆಲ್ಲ ಕಡೆ ಫಾಲೋ ಮಾಡೇ ಮಾಡ್ತೀವಿ ಅಂತ ಬಿಡ್ಲಕ್ಕೆ ಆಗೋದೇ ಇಲ್ಲ. ಅದು ಇಂಜಿನಿಯರಿಂಗ್ ಯಾವುದೋ ಮೀಟಿಂಗ್ ಮಾಡ್ತಾರಪ್ಪ, ಈಗ ಅನ್ಕನ್ಸರ್ ಯಾಕೆ ಸೇರಿಸ್ತಾರೆ ಅವನ್ನ ಸೆಮಿನಾರ್ಗಳು? ಬೇರೆಯವರು ಏನು ಗೊತ್ತಾಗುತ್ತೆ, ಏನು ಗೊತ್ತಾಗಲ್ಲ. ಮೆಡಿಕಲ್ ಯಾವುದೋ ಸೆಮಿನಾರ್ ನಡೀತಿದ್ರೆ ಉಳಿದವನು ಕುತ್ಕೊಂಡ್ರೆ ನಿದ್ದೆ ಮಾಡ್ಬೇಕಷ್ಟೇ, ಏನು ಇಲ್ಲ. ಗರಿಕೆ ಹೊಡೆದು ಅವರು ಡಿಸೌಂಡ್ ಮಾಡ್ತಾನೆ, ಹೊತ್ತಾನೆ. ಸಂಬಂಧಪಟ್ಟವನು ಹೋದ್ರೆ ಅರ್ಥ ಮಾಡ್ಕೋತಾರೆ ಆ ಟೈಪ್. ಅದು ಅದಕ್ಕೆ ಆದಷ್ಟು ಕನ್ಸರ್ನ್ಡ್ ಪೀಪಲ್ ಇದ್ದಷ್ಟು ಕೂಡ ಜಾಸ್ತಿ ಆಗುತ್ತೆ, ಅದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಅದು ಇಲ್ಲದವರು ಎಫಿಷಿಯನ್ಸಿ ಇರೋದಿಲ್ಲ, ಅದೇನು ತಪ್ಪಲ್ಲ. ಹಾ, ಕ್ಯಾಲೆಂಡರ್ ಸರಿ, ಇದು ಮುಗಿತಲ್ಲ, ಎಲ್ಲ ಮುಗಿತಾ? ಈ ಸರ್ತಿ ಏನು ಮಾಡಿದ್ದಾರೆ, ಹಾ, ಎಲ್ರಿಗೂ ಉಪಯೋಗ ಆಗಲಿ ಅಂತ ಹೇಳಿ ಒಂದು ಪಾಕೆಟ್ ಇಟ್ಕೊಂಡು ಕ್ಯಾಲೆಂಡರ್ ಮಾಡಿದ್ದಾರೆ. ಜೊತೆಗೆ ನಮ್ಮ ಇದು ಸಂಬಂಧಪಡ್ಬೇಕಲ್ಲ, ಏನೇ ಮಾಡಿದರೂ ಮಧ್ವಾಚಾರ ಫಾರ್ ಯೂತ್ ಸಂಬಂಧಪಡದೆ ಹೋದರೆ ಇರಲೆವೆಂಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮನೆಯಿಂದ ಬೆಳಿಗ್ಗೆ ಹೇಳಬೇಕಾದ್ರೆ ಯಾವ ಮಂತ್ರ ಹೇಳಬೇಕು? ಉತ್ತಿಷ್ಟ ಉತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯ ಮಂಗಳಂ ಕುರು. ಅಷ್ಟು ಹೇಳಿದಾಗ ಏನಾಗುತ್ತೆ, ಬೆಳಗ್ಗೆ ಇಡೀ ದಿವಸ ಮಂಗಳಂ ಕುರು, ಒಳ್ಳೆ ಹ್ಯಾಪಿ ಡೇ ಆಗಿರುತ್ತೆ. ಹಾ, ಅದಕ್ಕೆ ಅದು ಇದೊಂದೇ ಮಂತ್ರ ಹೇಳಬೇಕು ಅಂತ ಅರ್ಥ, ಏಕಾಷ್ಟು ಹೇಳ್ಬೋದು ನೀವು, ಮಿನಿಮಮ್ ಒಂದು. ಮಿನಿಮಮ್ ಏನು ಹೇಳದೆ ಇದ್ದವ್ರು ಒಂದಾದ್ರೂ ಹೇಳಿ ಅಂತ ಮಾಡಿರೋ ವ್ಯವಸ್ಥೆ ಇದೆ. ಅದೇ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಸುರಕ್ಷಿತ ವಾಪಸ್ ಬರಬೇಕು, ಕೆಲಸ ಆಗ್ತದೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಚಾರೋ ರಾಮಕೃಷ್ಣ ಅನ್ಕೊಂಡು ಹೋಗಿಬಿಟ್ರೆ ಸುಖವಾಗಿ ಮನೆಗೆ ಬರ್ಬೋದು, ಯಾವ ಆಪತ್ತಿರೋದಿಲ್ಲ, ಬಹಳ ಸುಲಭ ಇದೆ. ಅದೇ ರೀತಿ ಯಾವುದೋ ಒಂದು ಕೆಲಸ ಶುರು ಮಾಡಬೇಕಾದ್ರೆ ಕೃಷ್ಣ ಯಾದವೇಂದ್ರ ಹೇಳಿಬಿಟ್ಟು ಕೃಷ್ಣ ಹೆಸರಿಬಿಟ್ಟು ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ, ಕೃಷ್ಣರ ಸ್ಮರಣೆ ಮಾಡಿದರೆ ಯಾವ ಎಫರ್ಟ್ ಲೆಸ್ಸೇ ಕೆಲಸ ಆಗುತ್ತೆ. ಅದಕ್ಕೆ ಕಾರ್ಯಾರಂಭ ಪ್ರಾರಂಭ ಮಾಡಬೇಕಾದ್ರೆ ಅದನ್ನು ಹೇಳಿ. ಭೋಜನ ಊಟ ಮಾಡಬೇಕಾದ್ರೆ ಭೋಜನ ಕಾಲೇ ಸೀತಾಕಾಂತ ಸ್ಮರಣೆ ಜೈ ಜಯ ರಾಮ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ರಾಮನ ಸ್ಮರಣೆ ಮಾಡಿದರೆ ಭೋಜನ ಸರಿಯಾಗಿ ಆಗುತ್ತೆ ಅಂತ. ಅಂದರೆ ಉಂಡನ್ನ ಸರಿಯಾಗಿ ತಿನ್ನಬೇಕು, ಅದರಲ್ಲಿ ಏನಾದ್ರು ನಮ್ಮ ಅನಾರೋಗ್ಯದ ಅಂಶ ಇದ್ದರೆ ಅದು ಹೋಗಬೇಕು. ಅದೆಲ್ಲ ಆಗಬೇಕಾದ್ರೆ ರಾಮಾಯ ರಾಮಭದ್ರಾಯ ಆ ಶ್ಲೋಕ ಹೇಳಿ. ಇನ್ನು ಮಲಗಬೇಕಾದ್ರೆ ಸಬ್ಮಿಟ್, ಟೋಟಲಿ ಸಬ್ಮಿಟ್ ಮಾಡು. ಇಡೀ ದಿವಸದ ಕೆಲಸಗಳನ್ನು ಕಾಯೇನ ವಾಚ ಮನಸೇಂದ್ರಿಯ ಇರು ಅಂತೇಳಿ ಸಬ್ಮಿಟ್ ಮಾಡು. ಅದಕ್ಕೆ ಇಷ್ಟೊಂದು 5 ಶ್ಲೋಕ ಹಾಕಿಬಿಟ್ಟು ಇಡೀ ದಿವಸ ಸಂಕ್ಷಿಪ್ತವಾಗಿ ಒಂದು ನಮ್ಮ ಮಾಧ್ವ ಕಾನ್ಸೆಪ್ಟ್ ಬರಬೇಕು, ಒಂದು ಶಾಸ್ತ್ರ ಸ್ಪಿರಿಚುವಲ್ ಆಸ್ಪೆಕ್ಟ್ ಇರಲಿ ಅಂತ ಹೇಳಿ ಹಿಂದ್ಗಡೆ ಶ್ಲೋಕ ಹಾಕಿಸಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಇದನ್ನು ತಗೊಳ್ಬಹುದು. ಇದು ಫ್ರೀ ಆದ್ದರಿಂದ ಯಾವುದು ಏನು ಯೋಚನೆ ಇಲ್ಲ, ತಗೊಂಡು ಉಪಯೋಗ ಮಾಡಬೇಕಷ್ಟೇ. ಬಹಳ ಮುಖ್ಯ ಉಪಯೋಗ ಮಾಡಬೇಕು. ರೆಫರೆನ್ಸ್ಗೆ ಕ್ಯಾಲೆಂಡರ್ ಇರೋದ್ರಿಂದ ನೀವು ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಗೊತ್ತಾಗುತ್ತೆ, ಅದು ಮಾಡ್ಬೋದು. ಇದು ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೂ ಇಂಪ್ರೂವ್ ಮಾಡ್ಬೋದು, ಪ್ರತಿ ಸರ್ತಿ ಕೂಡ ಹೆಚ್ಚು ಮಾಡೋಕ್ಕೆ ಅನುಕೂಲ ಮಾಡ್ಬೋದು. ನೆಕ್ಸ್ಟ್ ಟೈಮಿಂದ ಇಡೀ ಏಕಾದಶಿಯಲ್ಲಿ ಎಷ್ಟು ಬೇಕಾದ್ರೆ ಹಾಕ್ಬೋದು, ಅದಕ್ಕೆ ಚಿಕ್ಕದಾಗಿ ಏಕಾದಶಿಗಳಿಂದ ಎಂದು ಕೃಷ್ಣಾಷ್ಟಮಿಯಿಂದ ಮೋಸ್ಟ್ ಕಂಪಲ್ಸರಿ ಹಾಕಿಬಿಟ್ರೆ ಜನ ತುಂಬ ಅನುಕೂಲ ಆಗುತ್ತೆ. ಪಂಚಾಂಗ ಇಲ್ಲ ಮೊದಲೇ ಏನು ಮಾಡೋದು, ಉಡುಪಿ ಪಂಚಾಂಗ ಮೊದಲೇ ಬಂದ್ಬಿಡುತ್ತೆ. ಉಡುಪಿ ಪಂಚಾಂಗ ಸುಮಾರು ನವೆಂಬರ್ ಮಿಡ್ಲಿಗೆಲ್ಲ ಬಂದ್ಬಿಡುತ್ತೆ ಸಮಾನ. ಅದು ಸ್ವಲ್ಪ ವೇರಿಯೇಷನ್ ಇರುತ್ತೆ, ಅದು ನಾವೇನು ಮಾಡ್ಕೊಳ್ಳೋಕೆ ಬರುತ್ತೆ.
ನಮ್ಮ ಮುಂದಿನ ವರ್ಕ್ಶಾಪ್ 8ನೇ ತಾರೀಕು ಇದೇ ಜಾಗದಲ್ಲಿ. ವಿಷಯ ಇನ್ಸ್ಪೈರಿಂಗ್ ಅವರ್ ಚಿಲ್ಡ್ರನ್ ವಿತ್ ಸ್ಟೋರೀಸ್ ಫ್ರಮ್ ಭಾಗವತ.
ಎಲ್ಲ ತಗೊಂಡ್ರಿ.